que no te saque.
श्रीगुरुभ्यो नमः हरि ओम् हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानसन्नसे उत्तुङ्गवत्तरङ्गाय मध्वदुग्धये नमः गुरुमखिलगुणज्ञं सत्त्वनेकाधिवासं शमदमपरिनिष्ठं सत्त्वनिष्ठं वरिष्ठं सकलसुदर्शिष्टं नित्यनिर्भूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराक्षितानन्त लीलागोपालपालितान् विद्यापयोनिधीन् वन्दे ब्रह्मविद्यागुरुं नमः ब्रह्मचर्य हरिप्रीति सुविद्या वादशालिनः इष्टदान कष्टहर्त्रोन्नः विद्यावान्यान् मुनीन् नमः वाजराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वाम् रघुप्रेमतीर्थं वन्देह्यभीष्टदम् अज्ञानतिविरच्छेदं बुद्धिसम्पत्प्रदायकं विज्ञानविमलं शान्तं विजयाक्षगुरुं भजे श्रीगुरुभ्यो नमः हरिः ॐ ॐ जन्माद्यस्य यतोऽन्वजाजतरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजोवादिमृदां यथा विनिमयो यत्र त्रिसर्गो नृषा धाम्ना स्वेन सदा निरस्तकुहकं सत्यं परं धीमहि श्रीगुरुभ्यो नमः हरिः दशमस्कन्धवन्नु शुरु माडुत्ता इद्दारे भूदेवि ತನ್ನ ಮೇಲೆ ಅನೇಕ ಜನ ದೈತ್ಯರು ಹುಟ್ಟಿ ಬಂದರು ರಾಜರ ರೂಪದಿಂದ ರಾಜರ ರೂಪದಿಂದ ಸಾವಿರಾರು ಸಾವಿರಾರು ಜನ ಹುಟ್ಟಿ ಬಂದರೆ ಆ ಭಾರವನ್ನು ತಡೆಯಲಾರದೆ ಅವರ ಭಾರವನ್ನು ದೇವತೆಗಳ ಮೂಲಕ ಬ್ರಹ್ಮದೇವರ ಹತ್ರ ಹೋಗ್ತಾ ಇರ್ತಾರೆ ಗೌರ್ಭುತ್ವ ಅಶ್ವಮುಖಿ ಖಿನ್ನ ಅಳತಾ ಇದ್ದಾಳಂತೆ ಆಕಳ ರೂಪದಲ್ಲಿ ಇದ್ದಾಳಂತೆ ಬ್ರಹ್ಮದೇವರ ಹತ್ರ ಹೋಗ್ತಾ ಇದ್ದಾರೆ ಯಾಕೆ ಆಕಳ ರೂಪದಲ್ಲಿ ಹೋದರು ಅಂತ ಹೇಳ್ತಾ ಇದ್ದಾರೆ ಭಗವಂತನಿಗೆ ಬ್ರಾಹ್ಮಣ ಗೋವು ಇಬ್ಬರು ಅಂದರೆ ಬಹಳ ಇಷ್ಟ ಅದಕ್ಕೆ ಭಗವಂತನ ಹತ್ರ ಗೋವಿನ ರೂಪದಲ್ಲಿ ಹೋಗ್ತಾ ಇದ್ದಾಳೆ ಅಂಥ ಆಕೆಯನ್ನು ನೋಡಿ ಬ್ರಹ್ಮದೇವರು ಎಲ್ಲ ಆಕೆನ ಕರ್ಕೊಂಡು ಕ್ಷೀರಸಾಗರದ ದಡಕ್ಕೆ ಹೋಗ್ತಾ ಇದ್ದಾರೆ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾರೆ ಸ್ತೋತ್ರ ಮಾಡಿದಾಗ ಆಕಾಶವಾಣಿ ಆಗ್ತಾ ಇದೆ ಕೇವಲ ಬ್ರಹ್ಮದೇವರಿಗೆ ಮಾತ್ರ ಕಾಣಿಸಿ ನಾನು ಬರ್ತೇನೆ ಭೂದೇವಿಗೆ ಆದ ತೊಂದರೆಯನ್ನು ಪರಿಹಾರ ಮಾಡುತ್ತೇನೆ ಭೂಮಿಗೆ ಭಾರವಾಗಿರತಕ್ಕಂಥ ಈ ದೈತ್ಯರು ರಾಜರ ರೂಪದಲ್ಲಿ ಬಂದಿದ್ದಾರಲ್ವ ಈ ದೈತ್ಯರೆಲ್ಲರನ್ನ ಸಂಹಾರ ಮಾಡುತ್ತೇನೆ ಅಂತ ಹೇಳಿ ಎಲ್ಲ ದೇವತೆಗಳು ಯದುಷು ಉಪಜನ್ಯತ ಯದುಕುಲದಲ್ಲಿ ಬರಲಿ ಹಾಗೆ ಮಿಕ್ಕ ಮಿಕ್ಕ ವಿಶೇಷವಾದ ಕ್ಷತ್ರಿಯ ಬ್ರಾಹ್ಮಣ ಕುಲಗಳಲ್ಲಿ ದೇವತೆಗಳೆಲ್ಲರೂ ಬರಲಿ ಅಂತ ಭಗವಂತ ಆಜ್ಞೆ ಮಾಡಿದ. ನನ್ನ ಶಯನವಾದ ಶೇಷದೇವರು ಮೊದಲು ಬರಲಿ, ನಂತರ ನಾನು ಬರ್ತೇನೆ ಅಂತ ಬ್ರಹ್ಮದೇವರಿಗೆ ಹೇಳಿದಾಗ ಬ್ರಹ್ಮದೇವರು ಎಲ್ಲರಿಗೂ ತಿಳಿಸಿಕೊಡ್ತಾ ಇದ್ದಾರೆ, ಹೀಗೆ ಭಗವಂತ ಬರಲಿಕ್ಕಿದ್ದಾನೆ, ನೀವೆಲ್ಲರೂ ಕೂಡ ಆಯಾ ವಂಶಗಳಲ್ಲಿ ಬರಬೇಕು. ಸರಿ, ಎಲ್ಲರೂ ಕೂಡ ತಿರುಗಿ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಬರುತ್ತೆ, ಬೆಟ್ಟಗಳನ್ನೇ ಹೊತ್ತಿರುತ್ತಾಳೆ, ಭೂಮಿಯ ಮೇಲೆ ಇರತಕ್ಕಂಥ ಬೆಟ್ಟಗಳ ಸಂಖ್ಯೆ ಎಷ್ಟು ಅಂದರೆ 360 ಬೆಟ್ಟ, ದೊಡ್ಡ ದೊಡ್ಡ ಬೆಟ್ಟಗಳು, ಚಿಕ್ಕ ಚಿಕ್ಕದು ಲೆಕ್ಕ ಇಲ್ಲ. ಅಂಥ ಬೆಟ್ಟಗಳನ್ನೇ ಹೊತ್ತಿರುವಂಥ ಆಕೆಗೆ ಮನುಷ್ಯರು ಒಂದು ಭಾರವೇ. ಅವಾಗ ಹೇಳ್ತಾರೆ ವಾದಿರಾಜರು, ಈ ಶಾರೀರಿಕ ಭಾರ ಆಕೆಗೆ ಭಾರ ಆಗಿಲ್ಲ, ಇನ್ನೇನು ಭಾರ? ಈ ದೈತ್ಯರೆಲ್ಲರೂ ಸೇರಿ ರಾಜರ ರೂಪದಲ್ಲಿ ಬಂದು ಮಾಡ್ತಾ ಇರೋ ಕೆಲಸ ಏನು ಅಂದರೆ ದೇವರನ್ನು ಬೈತಾ ಇರೋ, ಭಗವಂತನನ್ನು ಬೈಯುವ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ, ಅಂದರೆ ಮನೆಯಲ್ಲಿ ಹೆಣ್ಣುಮಕ್ಕಳಿರ್ತಾರೆ, ಅಡಿಗೆ ಎಲ್ಲ ಮಾಡ್ತಾರೆ, 100 ಜನ ಅಡಿಗೆ ಮಾಡಿದಾಗ 4 ಜನಕ್ಕೆ ಜಾಸ್ತಿ ಆಗುತ್ತೆ, ಅವ್ರಿಗೂ ಹಾಕ್ಬಿಡ್ತಾರೆ. ಆದರೆ ಆ ಬಂದ 4 ಜನ ತನ್ನ ಗಂಡನನ್ನು ಬೈಯುವಂಥವರು ಆದರೆ ಅವರಿಗೆ ಭಾರ ಆಗಿಬಿಡ್ತಾರೆ, ಅಯ್ಯೋ ನಮ್ಗೆ ಭಾರ ಭಾರ, ಅವರ ಊಟ ಭಾರ ಅಲ್ಲ ಅವರಿಗೆ, ಅವರ ಪ್ರವೃತ್ತಿ ಭಾರ. ಆ ಥರ ಆ ದೈತ್ಯರ ಪ್ರವೃತ್ತಿ ತಡೆಯಲಾರದೆ ಹೋದದ್ದಕ್ಕೆ ಭಗವಂತ ತಾನೇ ಬರುತ್ತೇನೆ ಅಂತ ಹೇಳಿದ. ಸರಿಯಾದ ಅದೇ ಹೊತ್ತಿಗೆ ಕಂಸ ದೇವಕೀ ದೇವಿಯನ್ನು ವಸುದೇವನಿಗೆ ಕೊಟ್ಟು ಮದುವೆ ಮಾಡಿ ತಾನು ಅವರನ್ನು ಅದ್ದೂರಿಯಿಂದ ಕರ್ಕೊಂಡು ಬರ್ತಾ ಇದ್ದಾನೆ. ಬರ್ತಾ ಇರುವಾಗ ಆಕಾಶವಾಣಿ ಆಗ್ತಾ ಇದೆ, ಹೇ ಕಂಸ, ಯಾರನ್ನು ನೀನು ಕರ್ಕೊಂಡು ಬರ್ತಾ ಇದ್ದೀಯೋ ಸಂತೋಷದಿಂದ ಅವಳ 8ನೆಯ ಮಗ ನಿನ್ನನ್ನು ಕೊಂದು ಬಿಡುತ್ತಾನೆ. ಆವಾಗ ಅವನು, ಇವಳಿಗೆ ಮಕ್ಕಳು ಆದರೆ ತಾನೇ ಅವನನ್ನು ಕೊಲ್ಲೋದು, ಇವಳನ್ನೇ ಕೊಂದ್ರೆ ಆಯಿತು ಅಂತ ಆ ದೇವಕೀ ದೇವಿಯನ್ನೇ ಕೊಲ್ಲಲಿಕ್ಕೆ ಹೋದಾಗ ವಸುದೇವ ಹೇಳುತ್ತಾನೆ, ನೀನು ಇವಳನ್ನು ಕೊಲ್ಲಬೇಡಯ್ಯ, ನಿನಗೆ ಮಕ್ಕಳಿಂದ ತಾನೇ ತೊಂದರೆ, ಆ ಎಲ್ಲ ಮಕ್ಕಳನ್ನು ಕೊಟ್ಬಿಡುತ್ತೇನೆ, 8ನೇ ಮಗು ಮಾತ್ರ ಅಲ್ಲ ಎಲ್ಲ ಮಕ್ಕಳನ್ನು ನಿನ್ನ ಕೊಟ್ಬಿಡುತ್ತೇನೆ, ಏನು ಬೇಕಾದರೂ ಮಾಡಿಕೊ, ಸದ್ಯಕ್ಕೆ ಅವಳನ್ನು ಬಿಡು ಅಂತ ಹೇಳಿದಾಗ ವಸುದೇವನ ಸತ್ಯನಿಷ್ಠತ ಅಂದರೆ ವಸುದೇವ ಎಂಥವ ಅಂದರೆ ಸುಳ್ಳಿಗೆ ಹೆದರುತ್ತಾರೆ, ಅನೃತಾತ್ ಭೀತಃ, ಅಂಥವರನ್ನು ತಿಳ್ಕೊಂಡು ಕಂಸ ಬಿಟ್ಟ, ಅಂದರೆ ಗೃಹ ನಿರ್ಬಂಧದಲ್ಲಿ ಇದ್ದ. ಮೊದಲನೇ ಕೂಸಾಯಿತು, ಮೊದಲನೇ ಕೂಸಿನ ಹೆಸರು ಕೀರ್ತಿಮಂತ. ಆ ಕೂಸನ್ನು ಕರ್ಕೊಂಡು ಬಂದು ಕಂಸನಿಗೆ ಕೊಟ್ಟಾಗ ಕಂಸ ಅಂದ, ಖುಷಿಯಾಯಿತು ಅವನಿಗೆ, ಹೇಳಿದ, ನನಗೇನೂ ಬೇಕಾಗಿಲ್ಲಯ್ಯ, ನನಗೆ 8ನೇ ಕೂಸು ಬೇಕಾಗಿತ್ತು, ಈ ಕೂಸನ್ನು ಕರ್ಕೊಂಡು ಹೋಗು. ವಸುದೇವ ಆ ಕೂಸನ್ನು ಕರ್ಕೊಂಡು ಬರ್ತಾ, ಭಗವಂತ ಈ ಕ್ಷಣದಲ್ಲಿ ಈ ಕೂಸನ್ನು ಹೀಗೆ ಇಟ್ಟಿದ್ದಾನೆ, ಮತ್ತೂ ಕಂಸನಿಗೆ ಮತ್ತೂ ಬೇಕು ಅನಿಸಿದರೆ ಕೊಂದು ಬಿಡಬಹುದು, ಅದಕ್ಕೆ ಕೂಸಿನ ಮೇಲೆ ವ್ಯಾಮೋಹವನ್ನು ಕತ್ತರಿಸಿಕೊಂಡು ಬಿಟ್ಟ, ಇದು ಯಾವಾಗಾದರೂ ಹೋಗಬಹುದು ಕೂಸು ಅನ್ನೋ ಸಂಕಲ್ಪಕ್ಕೆ ಬರ್ತಾ ಇದ್ದ. ಅಷ್ಟರೊಳಗೆ ನಾರದರು ಬರ್ತಾ ಇದ್ದಾರೆ, ತಿರುಗ ಹೇಳ್ತಾರೆ, ಹೇ ಕಂಸ, ತಪ್ಪು ಕೆಲಸ ಮಾಡಿದೀಯ. ಯಾಕೆ ಅಂದರೆ ಈ ದೇವಕಿ ವಸುದೇವ ಎಲ್ಲರೂ ಕೂಡ ದೇವತಾ ಪ್ರಾಯ, ಎಲ್ಲರೂ ದೇವತೆಗಳಯ್ಯ, ನೀನೊಬ್ಬನ ದೈತ್ಯ, ನಿನ್ನ ಸುತ್ತಿದ್ದವರು ದೈತ್ಯರು, ನಿಮ್ಮನ್ನು ಕೊಲ್ಲಲಿಕ್ಕೆ ಇವರು ಬರ್ತಾ ಇದ್ದಾರೆ ಅಂತ ಹೇಳಿದಾಗ ತಿರುಗಾ ಕೂಸನ್ನು ಕರೆಸಿದ, ಕೊಂದು ಬಿಟ್ಟ. ಹಾಗೆ 6 ಜನ ಮಕ್ಕಳನ್ನು ಕೊಲ್ಲತಾ ಇದ್ದಾರೆ. ಅದಕ್ಕೆ ಕಾರಣ ನಾರದರು ಹೀಗೆ ಮಾಡಲಿಕ್ಕೆ ಕಾರಣ ಏನು? ಅದಕ್ಕೆ ಆಚಾರ್ಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಿಂದೆ ಬ್ರಾಹ್ಮಣರ ವಂಶದಲ್ಲಿ ಬಂದಿರತಕ್ಕಂಥ 6 ಜನ ಋಷಿಪುತ್ರರು, ಅವರು ಜ್ಞಾನಿಗಳನ್ನು ದೊಡ್ಡವರನ್ನು ನೋಡಿ ಅಪಮಾನ ಮಾಡಿದರು, ಅದಕ್ಕೆ ಅವರು ಶಾಪ ಕೊಟ್ಟರವರಿಗೆ, ದೈತ್ಯರಾಗಿ ಹುಟ್ಟಿ, ಅದಕ್ಕೆ ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿ ಸಾವಿಲ್ಲದ ವರ ಪಡೆಯಬೇಕು ಅಂತ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡಲಿಕ್ಕೆ ವರ ಪಡೆದು ಬರುವಾಗ ಅದು ಹಿರಣ್ಯಕಶಿಪುವಿನ ಕಾಲ. ಹಿರಣ್ಯಕಶಿಪು ಕೇಳಿದ, ಎಲ್ಲಿಗೆ ಹೋಗಿ ಬರ್ತಾ ಇದ್ದೀನಿ? ಏನೂ ಇಲ್ಲ, ವರ ಪಡೀಲಿಕ್ಕೆ ಹೋಗಿದ್ದೀನಿ ರಾಜ. ನಾನು ನನ್ನ ಅನುಮತಿ ಇಲ್ಲದೇನೆ ಹೋಗಿದ್ದೀನಿ, ನನ್ನ ಪರ್ಮಿಷನ್ ಇಲ್ಲದೆ ಹೋಗಿದ್ದೀರ. ಅದಕ್ಕೆ ನಿಮಗೆ ಬ್ರಹ್ಮದೇವರು ಸಾವಿರದ ವರ ಕೊಟ್ಟರೆ ನಾನು ಶಾಪ ಕೊಡ್ತಾ ಇದ್ದೇನೆ. ಏನು, ನಿಮ್ಮಪ್ಪನೇ ನಿಮ್ಮನ್ನು ಕೊಲ್ಲಲಿ ಅಂತ ಶಾಪ. ಅಲ್ಲಿ ಬ್ರಹ್ಮದೇವರ ಮಾತನ್ನೂ ಸತ್ಯ ಮಾಡಬೇಕಾಗಿತ್ತು, ಇವನ ಶಾಪವನ್ನೂ ಸತ್ಯ ಮಾಡಬೇಕಾಗಿತ್ತು. ಯಾಕೆ ಅಂದರೆ ಒಳಗೆ ಜಯನಿದ್ದಾನಾದ್ದರಿಂದ, ಜಯನಾಮಕ ಭಗವದ್ಭಕ್ತನಿದ್ದಾನಾದ್ದರಿಂದ. ಅದಕ್ಕೆ ಏನು ಮಾಡಿದರು, ಆ ಕಾಲದ ಆರು ಜನರನ್ನು ಹಾಗೇ ಇಟ್ಟು, ಸಾವಿಲ್ಲದೇ ಇಟ್ಟು, ಅವರಿಂದ ಅಂಶಗಳನ್ನು ತಂದು ಚಿಕ್ಕ ಚಿಕ್ಕ ರೂಪಗಳನ್ನು ದೇವಕೀ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸಿ, ಆ ಕಾಲನೇವಿಯೇ ಕಂಸನಾಗಿ ಬಂದಿದ್ದ ಅವನಿಂದ, ಅಪ್ಪನಿಂದಲೇ ಮಕ್ಕಳನ್ನು ಕೊಲ್ಲಿಸುವ ಶಾಪವನ್ನು ಸತ್ಯ ಮಾಡುವ ಕೆಲಸ ಮಾಡಿದ. ಇದು ದೇವತಾ ರಹಸ್ಯ. ಅದು ಕೆಲಸ ಮಾಡಿಸಿದರು. ಆ ರೀತಿಯಲ್ಲಿ ನಾರದರು ಮಾಡಿದ ಮೇಲೆ ಏಳನೇವನಾಗಿ ನಮ್ಮ ಬಲರಾಮದೇವರು ಬರ್ತಾ ಇದ್ದಾರೆ, ಶೇಷದೇವರು ಬರ್ತಾ ಇದ್ದಾರೆ. ಅದರಲ್ಲಿ ಇಬ್ಬರು ತಾಯಿಯಂದರು ತಪಸ್ಸು ಮಾಡಿದರು. ಇಬ್ಬರು ತಾಯಿಯಂದರು ತಪಸ್ಸು ಮಾಡಿ ಇಬ್ಬರ ಗರ್ಭದಲ್ಲಿ ಒಂದೇ ಕೂಸು ಬರಬೇಕು. ಒಬ್ಬರು ಹಡದು ಒಬ್ಬರು ಬೆಳೆಸೋದು ಕೃಷ್ಣನದ್ದಾದರೆ ಇಬ್ಬರ ಗರ್ಭದಲ್ಲೂ ಒಂದೇ ಜನ್ಮದಲ್ಲಿ ಬರಬೇಕು. ಅದಕ್ಕೆ ದೇವಕೀ ದೇವಿಯ ಗರ್ಭದಲ್ಲಿ ಏಳನೆಯವನಾದ ಬಲರಾಮ ಬಂದರೆ ಸ್ವಲ್ಪ ಕಾಲ ಇಟ್ಟು ಆ ಗರ್ಭದಿಂದಲೇ ಕೂಸನ್ನು ಸೆಳೆದು ರೋಹಿಣೀ ದೇವಿಯ ಗರ್ಭದಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾರೆ. ಒಂದೇ ಜನ್ಮದಲ್ಲಿ ಇಬ್ಬರು ತಾಯಂದಿರ ಹುಟ್ಟಿಯಿಂದ ಹುಟ್ಟಿ ಬಂದಂಥ ಅಪರೂಪದ ವ್ಯಕ್ತಿ ಬಲರಾಮ. ಸರಿ, ಇತ್ತ ದೇವಕೀ ದೇವಿಗೆ ಗರ್ಭ ಹೋಯಿತು ಅಂತ ಎಲ್ಲರೂ ತಿಳ್ಕೊಂಡ್ರು. ಗರ್ಭ ಹೋಯಿತು, ಗರ್ಭಸ್ರಾವ ಆಯಿತು. ಎಂಟನೆಯವನಾಗಿ ಭಗವಂತ ಬರ್ತಾ ಇದ್ದಾನೆ. ಎಂಟನೆಯವನಾಗಿ ವಸುದೇವನಲ್ಲಿ ಸ್ವಲ್ಪ ಕಾಲ ನಿಂತು ರೂಪದಿಂದ ಪ್ರವೇಶ ಮಾಡಿ ನಂತರ ದೇವಕೀ ದೇವಿಯಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾನೆ ಭಗವಂತ. ಅದನ್ನು ನೋಡಿ ಬ್ರಹ್ಮದೇವರೇ ಬರ್ತಾ ಇದ್ದಾರೆ. ಬ್ರಹ್ಮದೇವರು ರುದ್ರದೇವರು ಎಲ್ಲರೂ ಬಂದು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಹೇ ಸ್ವಾಮಿ, ಜಗತ್ತನ್ನೇ ರಕ್ಷಣೆ ಮಾಡಲಿಕ್ಕೆ ಬಂದಿದ್ದೀಯ. ಸತ್ಯವ್ರತಂ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾ. ಇಡೀ ಜಗತ್ತನ್ನು ನಡೆಸುವವ ನೀನೆ, ಹುಟ್ಟು ಕೊಟ್ಟವ ನೀನೆ, ಅದನ್ನು ಪಾಲನೆ ಮಾಡುವವ ನೀನೆ, ಕೊನೆಗೆ ಸಂಹಾರ ಮಾಡುವವ ನೀನೆ, ಅವರಿಗೆ ಸದ್ಗತಿಯನ್ನು ಕೊಡುವವ ನೀನೆ. ಅದರಿಂದ ನಿನಗೆ ಶರಣಾಗತರಾಗಿದ್ದೇವೆ ಹರಿಯೇ. ಸದ್ಯಕ್ಕೆ ಭೂಭಾರವನ್ನು, ಭೂಮಿಗೆ ಭಾರವಾದ ದೈತ್ಯರ ಸಂಹಾರಕ್ಕಾಗಿ ಬಂದಿದ್ದೀಯ, ನಿನಗೆ ನಮಸ್ಕಾರ ಅಂತ ಹೇಳಿ ದೇವಕಿ ವಸುದೇವರಿಬ್ಬರಿಗೂ ಕೂಡ ಸಮಾಧಾನವನ್ನು ಹೇಳುತ್ತಾ ಇದ್ದಾರೆ ಬ್ರಹ್ಮದೇವರು. ಏನಂತ ಅಂದರೆ, ಹೆದರಬೇಡಿ, ಮುಮೂರ್ಷೋಹ ಭೋಜಪತೇ ಭಯಂ ಅಭೂ. ಆ ಸಾಯಲಿಕ್ಕೆ ಸಿದ್ಧನಾಗಿದ್ದಾನೆ ಯಾರು, ಈ ಕಂಸ. ಅದಕ್ಕೆ ಅವನಿಂದ ಹೆದರೋದು ಬೇಡ. ಕೃಷ್ಣ ನಾನು ಬರ್ತೇನೆ ಅಂದರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಕೃಷ್ಣ ಬರ್ತಾನೆ, ಸಂಹಾರ ಮಾಡುತ್ತಾನೆ ಅವನನ್ನು, ನಿಮ್ಮನ್ನು ಬಿಡುಗಡೆ ಮಾಡುತ್ತಾನೆ ಅವನಿಂದ. ಸರಿ, ತದನಂತರ ವಿಶೇಷವಾಗಿರತಕ್ಕಂಥ ಕಾಲ ಬಂತು. ಭಗವಂತ ಪ್ರಾದುರ್ಭೂತನಾಗಿ ನಿಲ್ತ ಇದ್ದಾನೆ. ಹೇಗೆ ನಿಂತ ಅಂದರೆ, ಶಂಖ ಚಕ್ರ ಗದ ಪದ್ಮ ಹಿಡ್ಕೊಂಡು ದರ್ಶನ ಕೊಡ್ತಾ ಇದ್ದಾನೆ. ಹೇಳುತ್ತಾನೆ, ಹೇ ದೇವಕಿ, ಹಿಂದಿನ ಜನ್ಮದಲ್ಲಿ ನೀನು ಕೃಷ್ಣಿ ಅಂತ ಹೆಸರಿಂದ ಬಂದಿದ್ದೀಯ, ಇನ್ನು ಇವರು ವಿಶೇಷವಾದ ಪ್ರಜಾಪತಿ ಅಂತ ಬಂದಿದ್ದರು, ಇಬ್ಬರಿಗೂ ಮಗನಾಗಿ ನಾನು ಬಂದಿದ್ದೆ. ತುಂಬ ವರ್ಷಗಳ ಕಾಲ ನೀವು ವಿಶೇಷವಾಗಿ ನನ್ನ ತಪಸ್ಸನ್ನು ಮಾಡಿ ನಾನೇ ಮಗುವಾಗಿ ಬರಬೇಕು, ನನ್ನಂಥ ಮಗ ಬೇಕು ಅಂತ ಕೇಳಿದಾಗ ನಾನೇ ನಿಮ್ಮ ಮಗನಾಗಿ ಬಂದಿದ್ದೆ. ಆಗ ನನ್ನ ಹೆಸರು ಕೃಷ್ಣಿಗರ್ಭ ಅಂತ ಆಗಿತ್ತು. ಹಾಗೆ ನಂತರ ನೀವು ಅದಿತಿ ಕಶ್ಯಪರಾಗಿ ಬಂದು ವಿಶೇಷವಾಗಿ ನಾನೇ ವಾಮನನಾಗಿ ನಿಮ್ಮಲ್ಲಿ ಬಂದೆ. ಈಗ ನೀವೇ ಬಂದಿದ್ದೀರಾ, ನಿಮ್ಮಲ್ಲಿ ನಾನು ಕೃಷ್ಣನಾಗಿ ಈಗ ಬರ್ತಾ ಇದ್ದೇನೆ. ಆದರೆ ನಾನು ನಿಮಗೆ ಸಿಕ್ಕರೂ ಕೂಡ ನಿಮಗೆ ನನ್ನ ಕುರಿತು ಸದಾ ದೇವರು ಎಂಬ ಭಾವನೆ ಇರಲ್ಲ. ಸ್ವಲ್ಪ ದೇವರು ಎಂಬ ಭಾವನೆ, ಸ್ವಲ್ಪ ಮಗ ಮಗ ಎಂಬ ಭಾವನೆ ಇರುತ್ತೆ ಅಂತ ಹೇಳಿ ಭಗವಂತ ಚಿಕ್ಕ ಮಗುವಾಗಿ ಮಲಗ್ತಾ ಇದ್ದಾನೆ. ಅದಕ್ಕೆ ದೇವರು ನಮ್ಮಂತೆ ಹುಟ್ಟಿದವನಲ್ಲ, ಶುಕ್ಲ ಶೋಣಿತ ಸಂಬಂಧದಿಂದ ಗರ್ಭವಾಸ ದುಃಖದಿಂದ ಹುಟ್ಟಿದವನಲ್ಲ. ಗರ್ಭದಲ್ಲಿ ಪ್ರವೇಶ ಮಾಡಿದ, ಹೊರಗೆ ಬಂದ. ಹೇಳುತ್ತಾರೆ ಈ ದೊಡ್ಡ ಪ್ರಾಂಗಣವಿದೆ, ದ್ವಾರ ಇದೆ, ಅದರೊಳಗಿಂದ ಇಲ್ಲಿ ಪ್ರವೇಶ ಮಾಡುತ್ತೀರಾ ಮತ್ತು ಹೋಗ್ತೀರಾ, ಅಷ್ಟು ಮಾತ್ರಕ್ಕೆ ಈ ಪ್ರಾಂಗಣ ನಿಮ್ಮ ತಾಯಿಯಾಗುತ್ತಾ? ಇಲ್ಲಲ್ಲ. ಅದೇ ಥರ ಆಕೆ ಗರ್ಭದಲ್ಲಿ ಪ್ರವೇಶ ಮಾಡಿದ, ಹೊರಬಂದ. ಅದಕ್ಕೆ ಅರಣ್ಯಕಾಚಾರ ಕೇಳುತ್ತಾರೆ, ಅಲ್ಲಯ್ಯ ಅಷ್ಟು ಮಾತ್ರಕ್ಕೆ ಆಕೆ ತಾಯಿ ಆದ್ದ? ಹೌದು ತಾಯಿ. ಹೌದಾ, ಹಾಗಾದರೆ ನನ್ನ ನಾನಾ ರೀತಿಯಾದ ಕರ್ಮಗಳು ಇಂದ್ರಿಯಗಳಿಂದ ನಿನ್ನ ರೂಪಗಳು ಹುಟ್ಟಿ ಬರ್ತಾ ಇದೆಯಲ್ಲ, ಮತ್ತೆ ನಾನು ನಿನ್ನ ತಾಯಿ ಸ್ಥಾನಕ್ಕೆ ಬಂದಲ್ಲ? ಹೌದು, ಹಾಗಾದ್ರೆ ನನ್ನ ಉದ್ಧಾರ ಮಾಡಬೇಕಲ್ಲ ನೀನು ಅಂತ ಚೆನ್ನಾಗಿ ಕೇಳುತ್ತಾರೆ. ಆ ರೀತಿಯಲ್ಲಿ ಭಗವಂತ ಪ್ರಾದುರ್ಭೂತನಾಗಿ ನಿಂತು ಚಿಕ್ಕ ಮಗುವಾಗಿ ಬಂದ. ಆ ಭಗವಂತನನ್ನು ವಸುದೇವ ಸ್ತೋತ್ರ ಮಾಡಿದ, ದೇವಕಿ ಸ್ತೋತ್ರ ಮಾಡಿದ. ಆದರೆ ನೋಡಬೇಕಾಗಿದ್ದು, ವಸುದೇವ ಕಂಸನ ಭಯವಿಲ್ಲದೆ ಸ್ತೋತ್ರ ಮಾಡಿದ. ಅಯ್ಯೋ ಅವನು ಬರ್ತಾನೇನೋ ಅಂತ ಇಲ್ಲ, ನಿರ್ಭಯವಾಗಿ ಸ್ತೋತ್ರ ಮಾಡಿದ. ದೇವಕಿ ದೇವಿ ಕಂಸಾತ್ ಭೀತ ಶುಚಿಸ್ಮಿತ ಅಂತ ಹೇಳಿದೆ. ಒಂದು ಕಡೆ ದೇವರು ಅಂತೂ ಗೊತ್ತು, ದೇವರಿದ್ದರೆ ಕಂಸ ಏನು ಮಾಡಲಿಕ್ಕಾಗಲ್ಲ, ಆದರೆ ಭಯ ಒಡೆದೆ ಒಂದು ಕಡೆ ಇದೆ, ಏನು ಮಾಡ್ತಾನೋ ಅವನು ಬಂದು. ಅದಕ್ಕೆ ಹೇಳ್ತಾರೆ, ಒಬ್ಬನೇ ದೇವ ಇಬ್ಬರು ಜೀವರಾಶಿಗಳಿಗೆ, ಒಬ್ಬರಿಗೆ ಭಯ ಕೊಟ್ಟ, ಒಬ್ಬರಿಗೆ ಭಯ ತೆಗೆದ, ಎರಡೂ ವ್ಯಾಪಾರ ಅವನದ್ದೆ, ಈ ರೀತಿ ಮಾಡುತ್ತಾ ಇದ್ದಾನೆ. ಅದಕ್ಕೆ ನಮಗೂ ಹೇಳ್ತಾ ಇದ್ದಾರೆ, ಒಬ್ಬನೇ ದೇವ ನಾನಾ ಜೀವರಾಶಿಗಳಲ್ಲಿ ಕೂತು ಯಾವ ಯಾವ ವ್ಯಾಪಾರವನ್ನು ಮಾಡಿಸ್ತಾನದು ನೋಡಿ, ಆ ಸ್ವಾಮಿಯೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ನಮಗೆ ಬಂತ, ಅದು ಭಾಗವತ ಕೇಳಿದ ಫಲ. ಸರಿ, ನಂತರ ಕೃಷ್ಣ ಹೇಳಿದ ವಸುದೇವನಿಗೆ, ನನ್ನನ್ನು ಕರೆದುಕೊಂಡು ಹೋಗಿ ಯಶೋಧಾದೇವಿಯ ನಂದಗೋಪನ ಮಡದಿಯಾದಂಥ ಯಶೋಧಾದೇವಿಯ ಮಡಿಲಲ್ಲಿ ದುರ್ಗಾದೇವಿ ಬಂದಿದ್ದಾಳೆ ಹೆಣ್ಣು ಮಗುವಾಗಿ, ನನ್ನನ್ನು ಅಲ್ಲಿ ಮಲಗಿಸಿ ಆ ಕೂಸನ್ನು ಇಲ್ಲಿ ಕರಕೊಂಡು ಬರಬೇಕು. ದೇವರು ಹೇಳಿದ ಕೂಡಲೇ ಸಿದ್ಧ ವಸುದೇವ. ಆದರೆ ಕೈಕಾಲಿಗೆ ಸಂಕೋಲೆ ಇತ್ತು, ಕೈಕಾಲಿಗೆ ಸಂಕೋಲೆ ಇತ್ತು, ಬಾಗಿಲುಗಳೆಲ್ಲ ಬಂದ್ ಮಾಡಿದರು, ಅದಕ್ಕೆಲ್ಲ ದೊಡ್ಡ ದೊಡ್ಡ ಬೀಗಗಳು ಹಾಕಿದರು, ಜೊತೆಗೆ ದೈತ್ಯರೇ ಕಾವಲು ಕಾಯ್ತಾ ಇದ್ರು, ದೈತ್ಯರೇ ಕಾವಲು ಕಾಯ್ತಾ ಇದ್ರು. ಅಂಥ ಕಾಲಕ್ಕೆ ವಸುದೇವ, ಅಲ್ಲ ದೇವ ನೀ ಹೇಳ್ತಾ ಇದೀಯ ನನ್ನ ತೈಗೆ ಸಂಕೋಲೆ ಇದೆ, ಬಾಗಲೆಲ್ಲ ಮುಚ್ಚಿದ್ದಾರೆ, ನಾ ಹೇಗೆ ಹೋಗಲಿ? ಯಾವ ಸಂಶಯನೂ ಇಲ್ಲ, ಹೇಳಿದವ ನಡೆಸ್ತಾನೆ, ಹೇಳಿದ್ದಾನೆ ಹೇಳಿದವ ನಡೆಸ್ತಾನೆ ಅಷ್ಟೇ, ಇನ್ನೇನೂ ಇಲ್ಲ. ಎದ್ದೇ ಬಿಟ್ಟ, ಎದ್ದ ಕೂಡಲೇ ಸಂಕೋಲೆ ತಾನಾಗಿ ಮುರಿಯುತ್ತಾನೆ, ಸಂಕೋಲೆ ತಾನಾಗಿ ಮುರಿಯಿತು, ಹಾಗೆ ಬಾಗಿಲುಗಳು ತಾವಾಗಿ ತೆಗೆದು ಬೀಗ ಒಡೆದು ಬಿತ್ತು, ಅಲ್ಲಿದ್ದ ದೈತ್ಯರೆಲ್ಲ ಮಲಗಿಬಿಟ್ಟರು. ಅದನ್ನೇ ವಾದಿರಾಜರು ಹೇಳ್ತಾರೆ, ಭಗವಂತನನ್ನ ತಲೆಗೆ ಹೊತ್ತುಕೊಂಡ ವಸುದೇವನಿಗೆ ಅಡ್ಡಿಯಾದ ಸಂಕೋಲೆ ಹೇಗೆ ಹೋಯಿತೋ, ಒಬ್ಬ ಜೀವಿ ಸಾಧನಾ ಮಾರ್ಗದಲ್ಲಿ ಹೊರಡಲಿಕ್ಕೆ ಭಗವಂತನನ್ನ ತಲೆಗೆ ಹೊತ್ತುಕೊಂಡ್ರೆ ಅವನನ್ನು ಹತ್ತಿದ ಸಂಕೋಲೆಗಳೆಲ್ಲ ಬಿಟ್ಟು ಬಿಟ್ಟು ಹೋಗಿಬಿಡುತ್ತೆ. ಹಾಗೆ ಇಂದ್ರಿಯಗಳೇ ದ್ವಾರಗಳು ಈಗ ಮುಚ್ಚಿವೆ, ಮುಚ್ಚಿವೆ ಅಂದರೆ ದೇವರ ಕಡೆ ತೆಗೆದಿಲ್ಲ, ಎಲ್ಲವೂ ತಾನಾಗಿ ತೆಗೆಯುತ್ತೆ ಅಂತ ಹೇಳ್ತಾರೆ. ಒಬ್ಬನೇ ವ್ಯಕ್ತಿ ಆ ಕತ್ತಲು ಮಯವಾದಂಥ ಮಥುರಾ ಪಟ್ಟಣ, ಅಲ್ಲಲ್ಲಿ ದೀಪ ಉರಿತಾ ಇದೆ, ಒಬ್ಬನೇ ದೊಡ್ಡ ದ್ವಾರ ತಾನಾಗಿ ತೆಗೆದರೆ ಹೊರಗೆ ಬರ್ತಾ ಇದ್ದಾನೆ, ಕುಸನ್ನ ತಲೆ ಮೇಲಿಟ್ಟುಕೊಂಡು ಬರ್ತಾ ಇದ್ದಾನೆ. ಯಾಕೆ ಅಂದರೆ ದೇವರ ಪೂಜೆಗೆ ತರುವಂಥ ನೀರೇ ಮೈಗೆ ತಾಕಬಾರದು, ತರುವಾಗ ಆ ಕೊಡ ಮೈಗೆ ತಾಕಬಾರದು, ಉಸಿರು ತಾಕಬಾರದು. ಅದಕ್ಕೆ ಅದನ್ನು ದೂರದಲ್ಲಿ ಹಿಡ್ಕೊಂಡು ಬರಬೇಕು. ಅವನಿಗೆ ತರೋ ನೀರೇ ಅಷ್ಟು ಭದ್ರವಾಗಿ ತರಬೇಕಾದ್ರೆ ಅವನನ್ನು ಹೇಗೆ ತರಬೇಕು? ಅದಕ್ಕೆ ತಲೆ ಮೇಲೆ ಇಟ್ಕೊಂಡ, ಸ್ವಾಮಿ ಇದಕ್ಕಿಂತ ಬೇರೆ ಇಲ್ಲ ಅಂತ ತಲೆ ಮೇಲೆ ಕೂಡಿಸಿಕೊಂಡು ಹೊರಟಾಗ ಮೇಲಿಂದ ತುಂತುರು ಹನಿ ಬೀಳತಾ ಇದೆ. ಅದಕ್ಕಂದ್ರು ನಾವು ಮಳೆ ಬಂದರೆ ಬೇಕು ಅಂತ, ಅಯ್ಯೋ ಯಾಕೆ ಬಂತ? ದೇವರಂದ, ನಾನು ಹುಟ್ಟಿದಾಗ ಮಳೆ ಬಂತಯ್ಯ, ನನ್ನ ಮೇಲೂ ಮಳೆ ಬೀಳ್ತಾ ಇತ್ತು, ನಿಮಗೂ ತೊಂದರೆಗಳು ಬಂದೇ ಬರುತ್ತೆ, ಯಾಕೆ ಹೆದರುತ್ತೀರ? ಸರಿ, ಮಳೆ ಬೀಳ್ತಾ ಇದ್ದರೆ ಶೇಷ ದೇವರು ಬಂದು ಛತ್ರವಾಗಿ ಹೆಡೆಯನ್ನು ಹಿಡಿತಾ ಇದ್ದಾರೆ. ಅವರ ಮೇಲಿನ ಮಣಿಗಳ ಕಾಂತಿ ಮುಂದೆ ಬಿದ್ದು ಇವರು ಮುಂದಕ್ಕೆ ಸರಿದು ಹೋಗ್ತಾ ಇದ್ದಾರೆ. ಹೋಗುವಾಗ ಯಮುನಾ ನದಿ ಗಂಭೀರ ಪ್ರವಾಹ, ಆಳವಾದಂಥ ಯಮುನಾ ನದಿ ತಾನು ಹಾದಿಯನ್ನು ಬಿಟ್ಟುಕೊಡ್ತಾ ಇದ್ದಾಳೆ, ವಿಶೇಷವಾಗಿ ಹಾದಿಯನ್ನು ಬಿಟ್ಟುಕೊಡ್ತಾ ಇದ್ದಾಳೆ. ಆ ಎಷ್ಟು ಬಂತು ಅಂದರೆ ಹೇಳ್ತಾರೆ, ಇಬ್ಬರು ಮೂವರು ಮನುಷ್ಯರ ಆಳ ಯಮುನಾ ನದಿ. ಅಂಥ ಯಮುನಾ ನದಿ ಮೊಣಕಾಡಿಗೆ ಬಂದು, ಮೊಣಕಾಡಿಗೆ ಬಂದು ಅಂದರೆ ಅದಕ್ಕಂತಾರೆ ದೇವರನ್ನು ಚಿಂತನೆ ಮಾಡುವವನಿಗೆ ಸಂಸಾರವು ಮೊಣಕಾಡಿಗೆ ಬರುತ್ತಯ್ಯ, ಮುಳುಗಿಸುವ ಸಂಸಾರ ಮೊಣಕಾಡಿಗೆ ಬರುತ್ತೆ. ಯಾವುದು? ಭಗವಂತನ ತಲೆಯಲ್ಲಿ ಚಿಂತನೆ ಮಾಡಿದರೆ. ಆ ರೀತಿಯಲ್ಲಿ ಬಂದು ಯಶೋಧಾದೇವಿಯ ಮಡಿಲಲ್ಲಿ ಇರುವ ಮಗುವನ್ನು ತಾವು ತಗೊಂಡರು, ಕೃಷ್ಣನನ್ನು ಅಲ್ಲಿ ಮಲಗಿಸಿದರು, ಕೃಷ್ಣನನ್ನು ಮಲಗಿಸಿದರು. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಅವರ ಮನೆಗೆ ಬಂದು ಕೂಸನ್ನ ಕರ್ಕೊಂಡು ಹೋಗಬೇಕಾದ್ರೆ ಯಾರೂ ಅಡ್ಡಿ ಮಾಡಿಲ್ವಾ? ಅದಕ್ಕೆ ಎಲ್ಲರೂ ಮಲಗಿದ್ರಂತೆ. ಅಲ್ಲ, ಮಲಗಿದ್ರು ಅಂದರೆ ಯಾವಾಗ? ಆಕೆ ಹಡೆದಿದ್ದಾಳೆ, ಅವಾಗೆ ಹಡೆದಿದ್ದಾಳೆ, ಹಡೆದಾಕೆಗೆ ನಿದ್ದೆ. ಅಲ್ಲ, ಹಡೆದ ಮೇಲೆ ನಿದ್ದೆಯ? ಇಲ್ಲ, ನಿದ್ದೆಯಲ್ಲೇ ಹಡೆದಿದ್ದಾಳೆ, ಸುತ್ತಿದ್ದವರಿಗೂ ನಿದ್ದೆ, ಕೂಸನ್ನು ಹಡೆದಿದ್ದೇ ಯಾರಿಗೂ ಗೊತ್ತಿಲ್ಲ. ಈಗೂ ಉಂಟೆ ಅಂದರೆ ಹೇಳ್ತಾ ಇದ್ದಾರೆ, ದೇವರು ಹೇಗೆ ಗರ್ಭದಿಂದ ಹೊರಗೆ ಬಂದು ನಿಂತನೋ ಲಕ್ಷ್ಮೀದೇವಿ ಆಕೆ ಕೂಡ ಗರ್ಭದ ಅಂಟಿಲ್ಲದ್ದರಿಂದ ನಿಂತಳು, ಹಡದೇ ಇಲ್ಲ ಆದ್ದರಿಂದ ಆಕೆಗೆ ನೋವೇ ಗೊತ್ತಾಗಿಲ್ಲ. ಅಷ್ಟೇ ಅಲ್ಲ, ಹುಟ್ಟಿದ್ದೇ ನಿದ್ರಾದೇವಿ, ಆದ್ದರಿಂದ ಅವರೆಲ್ಲರಿಗೂ ನಿದ್ರೆ ಬಂದಿತ್ತು. ಇಲ್ಲೊಂದು ಪ್ರಧಾನ ವಿಷಯ ಬರುತ್ತೆ, ಏನು ಅಂದರೆ, ಸುಳ್ಳಿಗೆ ಹೆದರುವಂಥವ ವಸುದೇವ ಈಗೇನು ಮಾಡಿದ? ಕಂಸನಿಗೆ ಮಾತು ಕೊಟ್ಟಿದ್ದ, ಎಂಟನೇ ಮಗುವನ್ನು ಕೊಡ್ತೇನೆ ಅಂತ, ಈಗ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, ಅದಲು ಬದಲು ಮಾಡಿ ಬಂದ. ಆ ಅದಲು ಬದಲು ಮಾಡುವುದರಲ್ಲಿ ಈಗ ನಿಮಗೂ ಮಗುವಾಗಿದೆ, ನಿಮ್ಗೆ ಗೊತ್ತಿದ್ದವರಿಗೂ ಮಗುವಾಗಿದೆ. ಆ ಅವರ ಮಗನಿಗೆ ತೊಂದರೆ ಇದೆ, ಯಾರೋ ಕೊಲ್ತಾರೆ. ಅವರು ಸೈಲೆಂಟಾಗಿ ಬಂದು ಅವ್ರ ಮಗನ ನಿಮ್ಮ ಇಲ್ಲಿ ಪಕ್ಕದಲ್ಲಿ ಮಲಗಿಸಿ ನಿಮ್ಮ ಕೂಸನ್ನು ಕರ್ಕೊಂಡು ಹೋಗಿ ಕೊಲ್ಲಲಿಕ್ಕೆ ಕೊಟ್ಟರೆ ನೀವು ಸುಮ್ಮನೆ ಇರ್ತೀರಾ? ಏನ್ರಿ, ನಿಮ್ಮ ಕೂಸಾದ ಚೆನ್ನಾಗಿರಬೇಕು, ನಮ್ಮ ಕೂಸನ್ನು ಕೊಲ್ತೀರಾ ನಂಬಲ್ಲ? ಮತ್ತೆ ವಸುದೇವ ಮಾಡಿದ್ದೇನು? ತನ್ನ ಕೂಸನ್ನು ಭದ್ರವಾಗಿ ಇಲ್ಲಿಟ್ಟು ಅವರ ಕೂಸನ್ನು ಕರ್ಕೊಂಡು ಹೋಗಿ ಕಂಸನಿಗೆ ಕೊಟ್ಟಿದ್ದು. ಇಂಥ ದ್ರೋಹ ಯಾರಿಗೆ? ನಂದ ಗೋಪನಿಗೆ ಮಾಡಿದ ದ್ರೋಹ, ಎರಡನೆಯದು ಕಂಸನಿಗೆ ಮಾಡಿದ ದ್ರೋಹ. ಯಾವುದು? ಸುಳ್ಳು ಹೇಳಿದ್ದು. ಇಷ್ಟೆಲ್ಲ ಬಂತಲ್ಲ ಅಂದರೆ ಅದು ಯಾವುದು ನೋಡಿಲ್ಲ ಅಂತ ದೇವ ಹೇಳಿದ. ಏನು? ನನ್ನಲ್ಲಿಡು, ಆ ಹುಡುಗಿಯನ್ನು ಇಲ್ಲಿ ಕರ್ಕೊಂಡು ಬಾ ಅಂತ ದೇವರು ಹೇಳಿದ್ದೇ ಸತ್ಯ. ಸತ್ಯವನ್ನೇ ದೇವರು ಹೇಳ್ತಾರೆ. ದೇವರ ಮಾತನ್ನು ನಡೆಸೋದು ಧರ್ಮ, ಅಷ್ಟೇ ಬಿಟ್ಟರೆ ಇನ್ನೊಂದು ಧರ್ಮ ಇಲ್ಲ ಎಂಬುದು ಚೆನ್ನಾಗಿ ತಿಳಿದವ ವಸುದೇವ. ಅದಕ್ಕೆ ಕೂಸನ್ನು ಇಟ್ಟ, ಕರ್ಕೊಂಡು ಬಂದೇ ಬಿಟ್ಟ. ಯಾರು ಏನಂತಾರೆ, ಏನೋ ಬೇಕಾದರೂ ಆಗಾಗಲಿ, ನಾನು ಮಾಡೋದು ಮಾಡೋದೇ, ಸ್ವಾಮಿ ಹೇಳಿದಂತೆ ಮಾಡುತ್ತೇನೆ ಅಂತ ಮಾಡಿ ಮುಗಿಸಿದ, ಕೂಸನ್ನು ಕರ್ಕೊಂಡು ಬಂದ. ಅದಕ್ಕೆ ದೇವರನ್ನಲ್ಲಿಟ್ಟು ಲಕ್ಷ್ಮಿಯನ್ನು ಕರ್ಕೊಂಡು ಬಂದ. ತಮಾಷೆ ಹೇಳ್ತಾರೆ ವಾದಿರಾಜರು, ದೇವರನ್ನು ಬಿಟ್ಟು ಲಕ್ಷ್ಮಿ ದುಡ್ಡನ್ನೇ ಹಿಡ್ಕೊಂಡ್ರೆ ಸಂಕೋಲೆ ಬರುತ್ತೆ, ಸಂಸಾರ ಬಂಧ. ಅದಕ್ಕೆ ಬಂದು ಕೂಡಲೇ ತಿರುಗಾ ಸಂಕೋಲೆಗಳು ತಾನಾಗಿ ಬಂದು ದ್ವಾರಗಳೆಲ್ಲ ಬಂದಾಯಿತು. ಎಲ್ಲ ಎದ್ದರು ದೈತ್ಯರು, ಅಯ್ಯೋ ಅಯ್ಯೋ ಮಗುವಾಗಿದೆ ಅಂತ. ಆ ಮಗು ಅಷ್ಟರವರೆಗೆ ಸುಮ್ಮನೆ ಇದ್ದದ್ದು ಇಲ್ಲಿ ಬಂದು ಕೂಡಲೇ ಚಿಟ್ಟನ್ನು ಚೀರ್ತಾ ಇದೆ. ಅದಕ್ಕಂದ್ರು ದುಡ್ಡು ನಮ್ಮ ಹತ್ರ ಬಂದರೆ ಸುಮ್ಮನೆ ಇರಲ್ಲ, ಒದರುತ್ತೆ. ನಾ ಬಂದೆ ನಾವು ಬಚ್ಚಿ ಇಡ್ಲಿಕ್ಕೆ ನೋಡಿದ್ರು ಅದು ಬೆಚ್ಚಿ ಬರುತ್ತೆ ಹೊರಕ್ಕೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಇವರು ದುಡ್ಡು ಬಂದಿದೆ ಅಂತ. ಆ ರೀತಿಯಲ್ಲಿ ಲಕ್ಷ್ಮೀ ದೇವಿ ಆಕೆ ಬಂದು ಕೂಡಲೇ ಚೀರತಾ ಇದ್ದಾಳೆ. ಹೋಗಿ ಹೇಳುತ್ತಾರೆ ಕಂಸನಿಗೆ, ಅವನ ಕಾದಿದ್ದಾನೆ, ಯಾವಾಗ ಮಗು ಬರುತ್ತಾ ಆ ಮಗುವನ್ನು ಕೊಲ್ಲಬೇಕಾ ಅಂತ. ಬಂದು ನೋಡುತ್ತಾನೆ ಹೆಣ್ಣು ಮಗು, ಅಯ್ಯೋ ಹೆಣ್ಣು ಮಗು, ಆದರೆ ಏನಾದರೂ ಒಳ್ಳೆಯದು ಕೊಂದು ಬಿಟ್ಟರೆ ಆಯಿತು ಅಂತ ಆ ಕೂಸನ್ನು ತಗೊಂಡು ಕೊಲ್ಲಲಿಕ್ಕೆ ಮೇಲೆ ಕೈ ಎತ್ತಿ ಹೊಡೆಯುವಾಗ ಕೈಯಿಂದ ಜಾರಿ ಹೋಗ್ತಾ ಇದ್ದಾಳೆ ಆಕಾಶಕ್ಕೆ. ಜಾರಿ ಹೋಗಿ ಆಕಾಶದಲ್ಲಿ ನಿಂತು ಹೇಳ್ತಾ ಇದ್ದಾಳೆ, ಹೇ ಕಂಸ, ನನ್ನನ್ನೇ ಕೊಲ್ಲಿಕ್ಕಾಗಿಲ್ಲ, ನಿನ್ನ ಕೊಲ್ಲುವವ ಬೇರೆ ಕಡೆ ಇದ್ದಾನೆ, ಆದ್ದರಿಂದ ಅವ ಬಂದು ನಿನ್ನ ಕೊಲ್ಲುತ್ತಾನೆ, ನಿನ್ನ ಕೊಲ್ಲುವಾಗ ನಾನು ಬರ್ತೇನೆ, ನಿನ್ನ ರಕ್ತಪಾನ ಮಾಡುತ್ತೇನೆ ಅಂತ ಅಷ್ಟಭುಜದಿಂದ ನರ್ತನ ಮಾಡುತ್ತಾ ಹೇಳಿ ಹೋದ್ಲು ದುರ್ಗಾದೇವಿ. ಕೈಯಿಂದ ಜಾರಿ ಹೋದವಳು, ಆದ್ದರಿಂದ ಆಕೆ ಎಲ್ಲಿ ನಿಂತಳು ಅಂದರೆ ಪಾಜಕ ಕ್ಷೇತ್ರದಲ್ಲಿ ನಿಂತಳು. ಕುಂಜಾರು ಗಿರಿ ದುರ್ಗ, ಕುಂಜಾರು ಅಂದರೆ ತುಳುವಿನಲ್ಲಿ ಅರ್ಥ ಕೈಯಿಂದ ಜಾರಿ ಬಂದವಳು ಅಂತ. ಆ ದುರ್ಗಾದೇವಿ ಆ ರೀತಿ ಹೋದ ಮೇಲೆ ಕಂಸನಿಗೆ ಹೆದರಿಕೆ ಶುರುವಾಯಿತು, ಎಲ್ಲಿದ್ದಾನೋ, ಎಲ್ಲಿ ಹುಟ್ಟಿದ್ದಾನೋ. ಇನ್ನೊಂದು ಕಡೆ ಆಕಾಶವಾಣಿ ಹೇಳಿತ್ತು ಎಂಟನೆಯವ ಕೊಲ್ತಾನೆ, ಅಂದರೆ ಗಂಡ ಆಗಿರಬೇಕಲ್ಲ, ಇಲ್ಲಿ ಹೆಣ್ಣು ಬಂತು, ಆಕಾಶವಾಣಿ ತಪ್ಪು ಹೇಳಿದೆ, ಈ ರೀತಿಯಾಗಿ ಅಂದುಕೊಳ್ತಾ ಇದ್ದಾನೆ. ಅವರ ಹತ್ರ ಬರ್ತಾ ಇದ್ದಾನೆ ದೇವಕಿ ವಸುದೇವರ ಹತ್ರ ಬಂದು, ನನ್ನ ಕ್ಷಮ ಮಾಡಿ, ನಾನು ತಪ್ಪು ಮಾಡಿದೆ, ನಿಮ್ಮ ಮಕ್ಕಳನ್ನೆಲ್ಲ ಕೊಂದು ಬಿಟ್ಟೆ, ಆದ ಕಾರಣ ಇಷ್ಟು ಮತ್ತು ಹೇಳುತ್ತಾನೆ ಅದರಲ್ಲಿ, ನಿಮ್ಮ ಮಕ್ಕಳ ಸಾವಿಗೆ ಕಾರಣ ನಾನಲ್ಲ, ಇನ್ಯಾರು, ಅವರು ಮಾಡಿದ ಪ್ರಾರಬ್ಧವೇ ಕಾರಣ, ಅವರು ಮಾಡಿದ ಪ್ರಾರಬ್ಧವೇ ಅವರ ಸಾವಿಗೆ ಕಾರಣ ಆಯಿತು, ನಾನು ಬರೇ ನೆಪ ಮಾತ್ರ, ಒಳಗೆ ಶಕ್ತಿ ಅವರನ್ನು ಕೊಂದಿದೆ. ಇದೆಲ್ಲ ಯಾರ ಮಾತು? ಕಂಸನೊಳಗಿರುವ ಭೃಗು ಮಹರ್ಷಿಗಳ ಮಾತು. ಆವಾಗ ದೇವಕಿ ವಸುದೇವರಿಬ್ಬರು ಕೂಡ ಅವನು ಕಾಲು ಹಿಡಿದು ಕೇಳಿಕೊಳ್ತಾ ಇದ್ದರೆ ನಕ್ಕರಂತೆ, ಮಕ್ಕಳನ್ನು ಕೊಂದವ ಕ್ಷಮ ಮಾಡಿ ಅಂತ ಕೇಳಿದರೆ ನಕ್ಕು ನುಡಿತಾ ಇದ್ದಾರೆ, ಹೇ ಕಂಸ, ನಮಗದು ಮೊದಲೇ ಗೊತ್ತಯ್ಯ, ನೀನು ನಮ್ಮ ಮಕ್ಕಳನ್ನು ಒಂದೊಂದನ್ನು ಕೊಲ್ಲುವಾಗೆಲ್ಲ ನಾವಿದೇ ಮನಸ್ಸಲ್ಲಿ ಎಣಿಸಿದ್ದು, ಇವನೊಂದು ಗೊಂಬೆ, ಈ ಗೊಂಬೆ ಅಸ್ವತಂತ್ರ, ಇದು ಕೊಲ್ಲಲಿಕ್ಕಾಗಲ್ಲ, ಒಳಗೆ ಭಗವಂತನಿದ್ದು ಮಕ್ಕಳನ್ನು ಕೊಲ್ತಾ ಇದ್ದಾನೆ, ಅವರದ್ದೇ ಕರ್ಮ ಕಾರಣ ಅಂತ ನಾವು ಚಿಂತನೆ ಮಾಡಿದ್ದಕ್ಕೆ ಹೀಗಿದ್ದೇವೆ, ಇಲ್ಲದಿದ್ದರೆ ಅಳತಾ ಕೊಡಬೇಕಾಗಿತ್ತು. ಭಗವಂತನಿಗೆ ನೀನು ಕೊಂದ ಕೂಡಲೇ ಸಮರ್ಪಣೆ ಮಾಡುತ್ತಾ ಇದ್ದೀವಿ ಸ್ವಾಮಿ, ಆ ಜೀವರನ್ನ ರಕ್ಷಣೆ ಮಾಡುವಂತ, ಆದ್ದರಿಂದ ಕ್ಷಮಿಸಿದ್ದೇವೆ ಎಂದು. ಅದಕ್ಕೆ ಅಂಥ ಒಂದು ಭಗವಂತನ ಚಿಂತನೆ ಇರತಕ್ಕಂಥ ಅಪರೂಪದ ವ್ಯಕ್ತಿಗಳಾದ್ದರಿಂದ ದೇವಕಿ ವಸುದೇವರಲ್ಲಿ ಭಗವಂತ ತಾನಾಗಿ ಬಂದು ನಿಂತ. ಈ ರೀತಿಯಲ್ಲಿ ಕೃಷ್ಣ ನಂದಗೋಪನ ಮನೆಯಲ್ಲಿ ಅವತರಿಸಿದ, ಬಂದ ಕೂಡಲೇ ಬೆಳಿಗ್ಗೆ ಹೇಳುತ್ತಾರೆ, ಮಡಿಲಲ್ಲಿ ಕಪ್ಪಾದ ಕೂಸು, ಸುಂದರವಾದ ಕೂಸು. ಯಶೋಧಾದೇವಿಗೆ ಆಶ್ಚರ್ಯ, ನನ್ನ ಮಗು ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದಾಳೆ, ಎಲ್ಲರೂ ನೋಡುತ್ತಾರೆ, ಬಂದು ಆಶ್ಚರ್ಯಚಕಿತರಾಗ್ತಾ ಇದ್ದಾರೆ. ಹೊಡೆದದ್ದೇ ಗೊತ್ತಿಲ್ಲ, ನೋವಿಲ್ಲದ ಹಡಿಯುವುದು ಅದು ಅಲ್ಲಿ ಮಾತ್ರ ಸಾಧ್ಯ ಆಯಿತು. ಎಲ್ಲರಿಗೂ ಆಶ್ಚರ್ಯ, ನೋಡುತ್ತಾರೆ ಕೂಸು ತುಂಬ ಚೆನ್ನಾಗಿದೆ, ಮುದ್ದಾಗಿದೆ. ಎಷ್ಟು ಮುದ್ದಾಗಿದೆ ಅಂದರೆ ಯಾರಿಗೂ ಕೂಡ ಅವನನ್ನು ನೋಡಿದ ಮೇಲೆ ಮತ್ತು ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಹಾಗೇ ನೋಡ್ತಾ ಇದ್ದಾರೆ. ಶ್ರೀನಿವಾಸನ ನೋಡಿದ್ದೀರಾ ತಿರುಪತಿಯಲ್ಲಿ? ತಿರುಪತಿಗೆ ಹೋಗಿದ್ದೀರಾ? ಹೋಗಿರ್ತೀರ. ಶ್ರೀನಿವಾಸ ನೋಡಿದ್ದೀರಾ? ಯಾರಿಗಾದರೂ ಬಿಟ್ಟು ಬರಬೇಕನ್ಸುತ್ತಾ? ಇಲ್ಲ ಅಲ್ಲ. ಮತ್ತು ಮೂರ್ತಿಯನ್ನು ನೋಡಿದರೇ ಬಿಡಲಿಕ್ಕಿಲ್ಲ ಅಂದರೆ ಅವನನ್ನೇ ನೋಡಿದರೆ ಹೇಗಿರಬೇಕು? ಅಷ್ಟು ಚೆನ್ನಾಗಿದ್ದಾನೆ. ಎಲ್ಲ ಗೋಪಿಕಾ ಸ್ತ್ರೀಯರು ಬಂದು ನೋಡ್ತಾ ಇದ್ದಾರೆ, ಎಲ್ಲರಿಗೂ ತೊಂದರೆ ಆಯ್ತಂತೆ. ಏನು, ಒಂದು ಕಡೆ ಅವರನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ಮನೆ ಕೆಲಸ ಬಿಡಲಿಕ್ಕಿಲ್ಲ, ಸ್ವಲ್ಪ ನೋಡ್ತಾರೆ ಓಡುತ್ತಾರೆ, ಮತ್ತು ಬರ್ತಾರೆ ನೋಡ್ತಾರೆ, ಹಾಗೂ ಹೀಗು ಹಾಗೂ ಹೀಗು ಬರ್ತಾ ಇದ್ದಾರಂತೆ. ಆ ರೀತಿಯಲ್ಲಿ ಆ ಕೃಷ್ಣ ಬಲರಾಮರನ್ನು ವಿಶೇಷವಾಗಿ ಅವರು ಚೆನ್ನಾಗಿ ತೊಟ್ಟೆಗೆ ಹಾಕಿದರು. ನಾಮಕರಣ ಮಾಡಬೇಕು, ನಾಮಕರಣ ಮಾಡಬೇಕು. ಅಷ್ಟರೊಳಗೆ ಒಬ್ಬಳು ಬರ್ತಾ ಇದ್ದಾಳೆ. ನಂದಗೋಪ ಕಪ್ಪ ಕಟ್ಟಲಿಕ್ಕೆ ಕಂಸನ ಹತ್ರಿಗೆ ಹೋದ. ಹೋದಾಗ ವಸುದೇವ ನಂದಗೋಪನ ಹತ್ರ ಬರ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ ನಂದಗೋಪನಿಗೆ, ನನ್ನ ಮಗು ಅಂದರೆ ರೋಹಿಣಿ ದೇವಿ ವಸುದೇವನ ಹೆಂಡತಿ. ಬಲರಾಮನ ಎಲ್ಲಿ ನಂದಗೋಪನ ಹತ್ರ ಇದ್ದು, ಬಲರಾಮ ವಸುದೇವನ ಮಗ ಅಂತ ಜಗತ್ತಿಗೆಲ್ಲ ಗೊತ್ತಾಯಿತು. ಆದರೆ ಕೃಷ್ಣ ವಸುದೇವನ ಮಗ ಅಂತ ಯಾರಿಗೂ ಗೊತ್ತಿಲ್ಲ. ಈಗ ನಂದಗೋಪನ ಮಗ, ಅದಕ್ಕೆ ವಸುದೇವ ಹೇಳ್ತಾ ಇದ್ದಾನೆ, ನಿನ್ನ ಮಗ ಈಗ ಬಂದಿದ್ದಾನಲ್ವಾ, ಅವನಂತೆ ನನ್ನ ಮಗನನ್ನು ನೋಡಿಕೊಳ್ಳಯ್ಯ ಅಂತ ಹೇಳ್ತಾ ಇದ್ದಾನೆ ನಂದಗೋಪ ಅಂತ. ಇದು ಹೇಳಬೇಕಾ ನೀನು, ಇಬ್ಬರನ್ನ ಒಂದು ಎರಡು ಕಣ್ಣಂತೆ ನೋಡಿಕೊಳ್ಳುತ್ತೇನೆ. ಸರಿ ಹೇಳಿದ ವಸುದೇವ, ಬೇಗ ಬೇಗ ನೀನು ಹೊರಡು, ಕಂಸ ಈ ಮಕ್ಕಳನ್ನು ಕೊಲ್ಲುವ ಉಪಾಯಗಳನ್ನು ಮಾಡುತ್ತಾನೆ, ಉತ್ಪಾತಗಳು ಬರಲಿಕ್ಕಿವೆ, ಉತ್ಪಾತಗಳು ಬರಲಿಕ್ಕಿವೆ ಅಂತ ಹೇಳಿದಾಗ ಬೇಗ ಬೇಗ ಹೊರಟು ಬರುತ್ತಾನೆ. ಈಗ ಅಲ್ಲೊಂದು ವಿಷಯವನ್ನು ಹೇಳ್ತಾರೆ ನಮಗೆ. ನಾವು ಇಲ್ಲಿದ್ದೇವೆ, ನಾವು ಹೊರಟಾಗ ಯಾರಾದರೂ ನೋಡ್ರಿ ನಿಮ್ಗೆ ತೊಂದರೆ ಆಗಲಿಕ್ಕಿದೆ ಅಂತೇನೋ ಹೇಳಿದ್ರೆ ಅಂದ್ಕೊಳ್ಳಿ, ನಾವೇನೋ ಮಾಡಲಿಕ್ಕಾಗುತ್ತಾ? ಏನು ಮಾಡಲಿಕ್ಕಾಗಲ್ಲ. ಏನು ಮಾಡಲಿಕ್ಕಾಗುತ್ತೆ? ದೇವರ ಪಾದವನ್ನು ಚಿಂತನೆ ಮಾಡಲಿಕ್ಕಾಗಲ್ಲ. ಸ್ವಾಮಿ ನೀನೇ ಗತಿ. ಅದಕ್ಕೆ ನಂದಗೋಪ ಹೇಳ್ತಾ ಇದ್ದಾರೆ, ವಸುದೇವ ಉತ್ಪಾತಗಳು ಬರುತ್ತೆ ಅಂತ ಹೇಳಿದ್ದಾನೆ, ಖಚಿತವಾಗಿ ಬರುತ್ತೆ, ಕಾಯಬೇಕಾಗಿದ್ದು ಭಗವಂತನೇ ಅಂತ ಶ್ರೀಹರಿಯನ್ನೇ ಶರಣಾಗತನಾಗ್ತಾ ಇದ್ದಾನೆ. ಸ್ವಾಮಿ ನೀನೇ ನಮ್ಮನ್ನು ಕಾಯಬೇಕು ಅಂತ ಶರಣಾಗತನಾಗಿ ಹೊರಟು ಬರುವುದರೊಳಗೆ ಬಂದವಳೆ ಪೂತನ, ಪವಿತ್ರಳು ಅಲ್ಲ, ಪೂತನ ಬಂದು, ಪೂತನ ಬಂದು ಎಷ್ಟು ಚೆನ್ನಾಗಿದ್ದಾಳೆ ಅಂದರೆ ಭೀಕರವಾದ ರೂಪ ಅವಳದ್ದು, ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಸುಂದರವಾದ ರೂಪದಿಂದ ಬರ್ತಾ ಇದ್ದಾಳೆ. ಅವಳನ್ನು ನೋಡಿ ಆ ಗೋಕುಲದಲ್ಲಿರತಕ್ಕಂಥ ಎಲ್ಲರೂ ಕೂಡ ಲಕ್ಷ್ಮೀದೇವಿಯೇ ಬರ್ತಾ ಇದ್ದಾಳೆ ಅಂತ ತಿಳ್ಕೊಂಡ್ರಂತೆ. ಆ ರೂಪ ನೋಡಿ ಮೋಹವನ್ನು ಚೆಲ್ಲುತ್ತಾ ಇದ್ದಾಳೆ, ಎಲ್ಲರನ್ನ ಮೋಹತರಾಗುವಂತೆ ಮಾಡಿ ಆ ಕೂಸನ್ನೇ ಕರ್ಕೊಳ್ತಾ ಇದ್ದಾಳೆ. ತೊಟ್ಟಿಲಲ್ಲಿರುವ ಕೂಸನ್ನೇ ಕರ್ಕೊಂಡು ಬದಿಗೆ ಹೋಗಿ ಹಾಲನ್ನು ಕೊಡ್ತಾ ಇದ್ದಾಳೆ. ಅಲ್ಲ, ಮನೆಯಲ್ಲಿ ಇನ್ನೊಬ್ಬರು ಬಂದು ಕೂಸನ್ನು ಕರ್ಕೊಂಡು ಹಾಲು ಕೊಟ್ಟರೆ ಸುಮ್ಮನೆ ಇರ್ತೀರಾ? ಯಾರು ಸುಮ್ಮನೆ ಇರಲ್ಲ, ಅಂಥದ್ದು ಎಲ್ಲರೂ ಸುಮ್ಮನೆ ಇದ್ದಾರೆ. ತಾಯಿ ಸುಮ್ಮನೆ ಇದ್ದಾಳೆ, ಯಾಕೆ? ಅವಳು ಮಾಯೆಯನ್ನು ಎರಚ್ತಾ ಇದ್ದಾಳೆ. ಸರಿ, ಕೃಷ್ಣ ನೋಡಿದ, ಹಾಲು ಕೊಡುವಂಥ ಅವಳ ಸ್ತನವನ್ನು ಗಟ್ಟಿಯಾಗಿ ಹಿಡಿದ, ಹೀರಿದ, ಹಾಲನ್ನೆಲ್ಲ ಹೀರಿದ. ಎಂಥ ಹಾಲು? ವಿಷ ಬೆರಸಿದ ಹಾಲು. ಎಂಥ ವಿಷ? ಕಾರ್ಕೋಟಕ ವಿಷ. ಆ ವಿಷದ ವಾಸನೆ ಬಂದರೆ ಸತ್ತು ಹೋಗ್ತಾರೆ. ಅಂಥದ್ದು ಆ ವಿಷವನ್ನು ಪಾನ ಮಾಡಿದ, ಪೂರ ಸೆಳೆದ, ಅವಳ ಪ್ರಾಣಗಳೇ ಹೊರಬಂದು ಸತ್ತು ಹೋಗ್ತಾ ಇದ್ದಾಳೆ. ಮುಂಚ ಮುಂಚ ಹಲಂ ಸಾಕೋ ಬಿಡೋ ಬಿಡೋ ಅಂತ ಬಿಡೋದೇ ಇಲ್ಲ. ಅದಕ್ಕೆ ದೇವ ಅಂದ, ನನ್ನ ಹತ್ರ ಬಂದವ್ರನ್ನ ಯಾರೂ ಬಿಡಲ್ಲ, ಯಾರನ್ನೂ ನಾನು ಬಿಡಲ್ಲ. ಅದು ದುಷ್ಟರಾಗಲಿ ಸಜ್ಜನರಾಗಲಿ, ಸಜ್ಜನರನ್ನು ಬಿಡಲ್ಲ ರಕ್ಷಣೆ ಮಾಡ್ತೇನೆ, ದುಷ್ಟರನ್ನು ಬಿಡಲ್ಲ ಕೊಂದೇ ಹಾಕ್ತೇನೆ ಅಂತ ಅವಳನ್ನು ಕೊಂದೇ ಹಾಕಿಬಿಟ್ಟ. ದೊಡ್ಡ ಶರೀರ ಬಿದ್ದಿದೆ, ಅದರ ಮೇಲೆ ಒಬ್ಬನೇ ಅಡತಾ ಇದ್ದಾನೆ. ನೋಡಿದರೆ ಇವನೇ ಕೊಂದವ ಅಂತ ಯಾರಿಗೂ ಸಂಶಯವೇ ಬರಲಿಕ್ಕಿಲ್ಲ. ಆ ಥರ ಅಮಾಯಕನಾಗಿ ಆಡ್ತಾ ಇದ್ದಾನೆ. ಎಲ್ಲರೂ ಬಂದರು ಕರ್ಕೊಂಡ್ರು, ಅವನಿಗೆ ವಿಶೇಷವಾಗಿ ರಕ್ಷೆಯನ್ನು ಮಾಡುತ್ತಾ ಇದ್ದಾರೆ. ಆಕಳ ಪುಚ್ಛದಿಂದ ಅವನಿಗೆ ಏನು ದೃಷ್ಟಿ ತೆಗಿತಾ ಇದ್ದಾರೆ. ಗೋಪುಚ್ಛ ಭ್ರಮಣಾದಿವಿ ಅಂತ ಹೇಳ್ತಾರೆ. ನಂತರ ಉಪ್ಪು ಬೇವು ನಿವಾಡಿಸ್ತಾ ಇದ್ದಾರೆ. ಅವನಿಗೆ ಗೋವಿನ ಪಾದದ ಧೂಳಿಯಿಂದ ಅಭಿಷೇಕ ಮಾಡುತ್ತಾ ಇದ್ದಾರೆ. ಆ ಮೈ ತುಂಬ ಗೋಮೂತ್ರದಿಂದ ಸ್ನಾನ ಮಾಡಿಸ್ತಾ ಇದ್ದಾರೆ. ತದನಂತರ ಮೈಯಲ್ಲೆಲ್ಲ ಗೋಮಯದಿಂದ ನಾಮಗಳನ್ನು ಹಚ್ಚಿದ್ದಾರಂತೆ. ಅವನಿಗೆ ಶಾಂತಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಜಪಗಳನ್ನು ಮಾಡ್ತಾ ಇದ್ದಾರೆ, ಎಲ್ಲ ಮಾಡಿಸ್ಕೊಂಡ. ಯಾಕೆ ಅಂದರೆ ನನಗೆ ಮಾಡಿದ್ದೆಲ್ಲ ನಿಮಗಾಗುತ್ತೆ, ನನಗೇನು ಬೇಕಾಗಿಲ್ಲ, ನನಗೆ ಮಾಡಿದ್ದೆಲ್ಲ ನಿಮಗೆ, ಆದ್ದರಿಂದ ಮಾಡಿ ಅಂತ ಎಲ್ಲವನ್ನ ಮಾಡಿದ್ರು. ಸರಿಯಾಗಿ ನಂದಗೋಪ ಬಂದ, ಬಂದರೆ ದೊಡ್ಡ ದೇಹ ಬಿದ್ದಿದೆ, ನೋಡ್ತಾ ಇದ್ದಾರೆ. ಇದನ್ನು ಸುಡೋದು ಹೇಗೆ, ಸುಡೋದು ಹೇಗೆ, ಏನು ಮೈಲುಗಟ್ಟಲೆ ದೂರ ಇದೆ ದೊಡ್ಡ ಶರೀರ, ಅದನ್ನು ತುಂಡು 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 ಕತ್ತರಿಸಿ ಆ ಕತ್ತರಿಸಿದ ಶರೀರವನ್ನು ತುಂಡುಗಳನ್ನು ಭಾಗ ಭಾಗವಾಗಿ ಸುಟ್ಟರು. ಸುಟ್ಟಾಗ ಅಗರು ಧೂಪ ಬಂತಂತೆ. ಯಾಕೆ, ಒಳಗೆ ಊರ್ವಶಿ ಇದ್ಲು, ಒಳಗೆ ಊರ್ವಶಿ ಇದ್ಲು. ದೊಡ್ಡವರ ಸಂಪರ್ಕ ದೇಹಕ್ಕಾದರೆ ಆ ದೇಹ ಸುಗಂಧಮಯ ಆಗುತ್ತೆ. ಹೌದು, ಊರಲ್ಲಿ ಇದ್ದ ವೃಂದಾವನ, ಧೀರೇಂದ್ರ ತೀರ್ಥರ ವೃಂದಾವನ ಊರಲ್ಲಿತ್ತು. ಹೌದಾ, ಇದ್ದಾಗ ಧೀರೇಂದ್ರ ತೀರ್ಥರು ಸೂಚನೆ ಕೊಟ್ಟರು, ಅಲ್ಲಿ ಬೇಡ, ಇಲ್ಲಿಗೆ ನದಿ ದಡಕ್ಕೆ ಬರ್ತೇನೆ ಅಂತ ಈ ಹೊಲದ ಯಜಮಾನನಿಗೆ ಸ್ವಪ್ನ ಸೂಚನೆ ಕೊಟ್ಟು ಹೊಲ ಕೊಡುವಂತೆ ಮಾಡಿ ಇಲ್ಲಿಗೆ ಬಂದರು. ಬರಬೇಕು ಅಂದರೆ ಭೂಮಿಯಲ್ಲಿರುವ ಶರೀರ ತೆಗಿಬೇಕಲ್ಲ. ಶರೀರ ಹೇಗಿತ್ತು ಅಂದರೆ ಇಟ್ಟಾಗ ಹೇಗಿತ್ತೋ ತೆಗೆದಾಗೂ ಹಾಗೆ ಇತ್ತು, ಇಟ್ಟಾಗ ಹೇಗಿತ್ತೋ ತೆಗೆದಾಗೂ ಹಾಗೆ ಇತ್ತು. ಕೊರಳಲ್ಲಿ ಹಾಕಿದ ತುಳಸಿ ಮಾಲ ಅಂದ್ರೇನು, ತುಳಸಿ ದಳಗಳಿಂದ ಹಾಕಿದ ಮಾಲೆ ಹಸಿಯಾಗಿತ್ತು, ಇಟ್ಟ ಗಂಧ ಹಸಿಯಾಗಿತ್ತು. ಇಂಥ ಅದ್ಭುತವಾದ ಗುರುಗಳೆಲ್ಲ ಇರ್ತಾರೆ. ಅದರಿಂದ ಅವರ ಶರೀರ, ಅವರ ಸ್ಪರ್ಶ ಆದ ಶರೀರವೇ ಹಾಗಿದ್ರೆ ಅವರು ಹೇಗಿರಬೇಕು ಜ್ಞಾನಿಗಳು. ಆ ರೀತಿಯಲ್ಲಿ ಆ ಊರ್ವಶಿಗೆ ಸದ್ಗತಿ ಕೊಟ್ಟ, ದೈತ್ಯಳಿಗೆ ದುರ್ಗತಿ ಕೊಟ್ಟ, ಕಂಪೂತನೆಯ ಸಂಹಾರ ಮಾಡಿದ ಕೃಷ್ಣ. ಸರಿ, ನಂತರ ಒಂದು ಸಣ್ಣ ಉತ್ಸವ, ಔತ್ಥಾನಿಕ ಪರ್ವ ಅಂತ ಉತ್ಸವ. ಯಮುನಾ ದಡಕ್ಕೆ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪೂಜೆ ಬರೆಯಲ್ಲೂ ಇದ್ದಾರೆ. ಅಂಥ ಕಾಲಕ್ಕೆ ಈ ಮಕ್ಕಳನ್ನು ಯಾರೋ ಒಬ್ಬರು ಹಿಡ್ಕೋಬೇಕು, ಹಿಡ್ಕೊಂಡ್ರೆ ಪೂಜೆ ಮಾಡಲಿಕ್ಕಾಗುತ್ತೆ. ಎಲ್ಲರೂ ಪೂಜೆಯಲ್ಲಿದ್ದಾರೆ, ಯಾರಿಗೆ ಕೊಡಬೇಕು? ಅದಕ್ಕೆ ನೋಡಿದ್ರು ಆ ಹಾಲು ಮೊಸರು ಎಲ್ಲ ಬಂಡಿಯಲ್ಲಿ ಇಟ್ಟುಕೊಂಡು ತಂದಿದ್ರು. ಆ ಗಡಿಗೆಯನ್ನು ಇಳಿಸಿ ಇವನ ಮೇಲೆ ಮಲಗಿಸಿದರೆ ಗಡಿಗೆ ಉರುಳೋಗುತ್ತೆ, ಅದಕ್ಕೆ ಮೇಲೆ ಇದ್ದ ಗಡಿಗೆಗಳು ಹಾಗೆ ಇರಲಿ ಅಂತ ಇವನನ್ನು ಗಾಡಿ ಕಳಗೆ ಹುಲ್ಲು ಹಾಕಿ ಮಲಗಿಸ್ತಾ ಇದ್ದ. ಕೃಷ್ಣ ನೋಡಿದ, ಅವನ ಕೊಲ್ಲಕ್ಕೆ ಶಕಟಾಸುರ ಬಂದಿದ್ದ, ಬಂಡಿಯ ಆಕಾರದಲ್ಲೇ ಇದ್ದ. ಅದಕ್ಕೆ ಕೃಷ್ಣ ನೋಡುತ್ತಾನೆ, ಈ ಶಕಟಾಸುರನ ಸಂಹಾರ ಮಾಡಬೇಕು ಅದೊಂದು, ಎರಡನೆಯದು ನನಗಿಂತ ಪದಾರ್ಥ ಜಾಸ್ತಿ ಆಯಿತು, ನನ್ನ ತಲೆ ಮೇಲೆ ಪದಾರ್ಥ, ಪದಾರ್ಥದ ಕೆಳಗೆ ನಾನಾದನಲ್ಲ, ಅದಕ್ಕೆ ನಿಮಗೆ ನನ್ನ ಮೇಲಿನ ಪ್ರೀತಿಕ್ಕಿಂತ ಪದಾರ್ಥದ ಮೇಲಿನ ಪ್ರೀತಿ ಜಾಸ್ತಿ ಆದರೆ ನಾನು ತಡೆಯಲ್ಲ, ಆ ಪದಾರ್ಥವನ್ನು ತೆಗೆದು ಬಿಡ್ತೇನೆ ಅಂತ ಕಾಲಿಗೆ ಒದ್ದ. ಒದ್ದ ಕೂಡಲೇ ಬಂಡಿಯೇ ತಿರುಗಿಬಿತ್ತು. ಈ ಎತ್ತಿನ ಗಾಡಿ ಇರುತ್ತೆ, ಆ ಬಂಡಿ ಎಷ್ಟು ಭಾರ, ಅದನ್ನು ತಿರುಗಿ ಹಾಕಬೇಕಂದ್ರೆ ನಾಲ್ಕು ಜನ ಬೇಕು, ಅಷ್ಟು ಭಾರ ಇರುತ್ತೆ. ತಿರುಗಿ ಬಿತ್ತು, ನೋಡ್ತಾ ಇದ್ದಾರೆ ಆಶ್ಚರ್ಯವರಿಗೆ, ತಾನಾಗಿ ಬಂಡಿ ಹೇಗೆ ತಿರುಗಿ ಬಿತ್ತು? ಅಲ್ಲಿ ಚಿಕ್ಕ ಹುಡುಗರಿದ್ದರು, ಅವ್ರು ಹೇಳಿದ್ರು ಇವನೇ ಹೊಡೆದಂತ, ಇವನೇ ಹೊಡೆದ ಅದಕ್ಕೆ ಬಿತ್ತು. ಏ ಇವನು ಹೊಡ, ಇಷ್ಟಿದ್ದಾನೆ ಇವ, ಕಾಲಿಷ್ಟಿದೆ, ಇವನು ಹೊಡೆದ್ರೆ ಬೀಳುತ್ತಾ ಅಂತ ಹೋದರು. ದೇವರೆಲ್ಲಿದ್ದಾರೆ ನಮ್ಮೊಳಗೆ, ಇದ್ದಾನ ಅಂತ ನಮಗೆ ಸಂಶಯ ಬರುತ್ತಲ್ಲ, ಆ ತರಹ ಕೆಲಸವನ್ನು ಮಾಡಿ ಹೋಗ್ತಾ ಇದ್ದಾನೆ ಶಕಟಾಸುರನ ಸಂಹಾರ ಮಾಡಿದ. ಈ ಕಂಸನ ಭಟರಾಗಿರತಕ್ಕಂಥ ಇವರೆಲ್ಲ ಎಲ್ಲೋ ಇಲ್ಲ, ನಮ್ಮೊಳಗೇ ಇದ್ದಾರೆ. ಸತ್ತವರೆಲ್ಲ, ಶರೀರ ಹೋಗಿದೆ, ಜೀವಕ್ಕೆ ಸಾರಿಲ್ಲ, ಎಲ್ಲಿರಬೇಕು? ಮತ್ತೆ ನಮ್ಮೊಳಗೇ ಸೇರ್ಕೊಂಡಿದ್ದಾರೆ. ಪೂತಣ ನಮ್ಮಲ್ಲೇ ಇದ್ದಾಳೆ, ಶಕಟಾಸುರ ನಮ್ಮಲ್ಲೇ ಇದ್ದಾನೆ. ಪೂತನ ಏನು ಮಾಡ್ತಾಳೆ ಅಂದರೆ ಹಾಲಿಗೆ ವಿಷ ಬೆರೆಸ್ತಾಳೆ, ಅಂದರೆ ಜ್ಞಾನವೇ ಹಾಲು, ನಮಗೆ ಬಂದ ಜ್ಞಾನಕ್ಕೆ ವಿಷ ಅಂದರೆ ಸಂಶಯವನ್ನು ಬೆರೆಸ್ತಾಳೆ, ವಿಪರೀತ ಜ್ಞಾನ ಕೊಡ್ತಾಳೆ. ಈ ಕೆಲಸ ಪೂತನ ಮಾಡಿದರೆ ಇನ್ನು ಶಕಟಾಸುರ ಏನು ಮಾಡುತ್ತಾನೆ? ದೇವರ ಮೇಲೆ ಅಭಿಮಾನಕ್ಕಿಂತ ಪದಾರ್ಥದ ಮೇಲೆ ವ್ಯಾಮೋಹ ಜಾಸ್ತಿ ಕೊಡ್ತಾ ಬರ್ತಾನೆ. ಪದಾರ್ಥದ ಮೇಲೆ ವ್ಯಾಮೋಹ ಜಾಸ್ತಿ. ಅದಕ್ಕೆ ಮನೆಗೆ ಹೋದರು, ಗೃಹಪ್ರವೇಶ ಅಂದರೆ ಗೃಹಪ್ರವೇಶ ಮಾಡಿದಾಗ ಎಲ್ಲ ನೋಡಿಸ್ತಾರೆ, ಈ ಬೆಡ್ರೂಮು ಆ ಬೆಡ್ರೂಮು ಅಂತೆಲ್ಲ ನೋಡಿಸ್ತಾರೆ. ದೊಡ್ಡ ದೊಡ್ಡ ಬಂಗ್ಲೆ ಥರ ಇದೆ, ಯಾವುದು ಬೆಡ್ರೂಮ್ಗಳೇ, ಬಾತ್ರೂಮು ಬೆಡ್ರೂಮ್ ಥರನೇ ಇದೆ. ಕೊನೆಗೆ ಎಲ್ಲ ಹುಡುಕಿದಾಗ ದೇವ್ರ ಮನೆಯಲ್ಲಿ ಕಾಣಿಸಲಿಲ್ಲ. ಹೇಳಿದ್ರು ಎಲ್ಲಿ ದೇವ್ರ ಮನೆ ಅಂತ. ಸ್ಟೇರ್ ಕೇಸ್ ಕಡೆಗಿಟ್ಟಿದ್ರು. ಯಾಕೆ ಅಂದರೆ ಸ್ಪೇಸ್ ವೇಸ್ಟ್ ಆಗುತ್ತೆ ಅಂಥೇಳಿ ಆ ಟ್ರಯಾಂಗಲ್ ಶೇಪ್ ಇರುತ್ತಲ್ಲ ಅಲ್ಲಿ ದೇವರನ್ನು ಕೂಡಿಸಿದ್ರು. ಅದಕ್ಕೆ ದೇವರು ಅಂದರು, ನನ್ನನ್ನು ನೀವೆಲ್ಲಿ ಕೂಡಿಸ್ತೀರೋ ಅಲ್ಲೇ ನಿಮ್ಮನ್ನು ನಾನು ಕೂಡಿಸ್ತೇನೆ ಅಂತ ಭಗವಂತ. ಆ ರೀತಿಯಲ್ಲಿ ಭಗವಂತನಿಗೆ ಪ್ರತ್ಯೇಕ ಸ್ಥಾನ, ಹೃದಯದಲ್ಲೂ ಬೇಕು ಹೊರಗೂ ಕೊಡಬೇಕು. ಆ ರೀತಿಯಲ್ಲಿ ಶಕಟಾಸುರನ ಸಂಹಾರ ಮಾಡಿ ತದನಂತರ ಕೃಷ್ಣನಿಗೆ ಬಲರಾಮನಿಗೆ ಹೆಸರು ಇಡಲಿಕ್ಕೆ ವಸುದೇವ ಗರ್ಗಾಚಾರ್ಯರನ್ನು ಕಳಿಸ್ತಾ ಇದ್ದಾನೆ. ಗರ್ಗಾಚಾರ್ಯರು ಬರ್ತಾ ಇದ್ದಾರೆ. ಬಂದಾಗ ನಂದಗೋಪ ಥಟ್ಟನೆ ಎದ್ದ, ನಮಸ್ಕಾರ ಮಾಡಿದ. ಪುರೋಹಿತರು ಬಂದಿದ್ದಾರೆ, ತಾವಾಗಿ ಬಂದಿದ್ದಾರೆ, ಏನು ಕೆಲಸ? ಏನಿಲ್ಲಯ್ಯ, ನಿನ್ನ ಮಕ್ಕಳಿಗೆ ನಾಮಕರಣ ಮಾಡಬೇಕಂತೆ. ಹೌದಾ? ಹೇಗೆ? ಅದ್ದೂರಿಯಲ್ಲಿ ಅಲ್ಲ, ಗುಟ್ಟಾಗಿ ಮಾಡಬೇಕು. ಕಂಸನಿಗೆ ಗೊತ್ತಾದರೆ ಕಷ್ಟ, ಅದಕ್ಕೆ ಗುಟ್ಟಾಗಿ ನಾಮಕರಣ ಮಾಡಿದರು. ಬಲರಾಮನಿಗೂ ಬಲ ರಾಮ ಅಂತಿಟ್ರು. ಯಾಕೆ ಅಂದರೆ ಬಲಿಷ್ಠ, ಅಷ್ಟೇ ಅಲ್ಲ ಎಲ್ಲರಿಗೂ ಸಂತೋಷ ಕೊಡ್ತಾನೆ ಸಜ್ಜನರಿಗೆ. ಅದರಿಂದ ಬಲ ರಾಮ, ರಮಯತೀತಿ ರಾಮ. ಹಾಗೆ ಇವನ ಕಡೆ ನೋಡಿದರು, ಇವನಿಗೇನು ಹೆಸರಿಡಬೇಕು ಅಂದರೆ ಎಲ್ಲ ಹೆಸರು ಇವನದ್ದೇ, ಇವನದ್ದಲ್ಲದ ಹೆಸರು ಯಾವುದಿದೆ ಭಗವಂತನಿಗೆ? ಅದಕ್ಕೆ ಅವನದ್ದೇ ಹೆಸರು ಅವನಿಗಿಡ್ತೇವೆ ಅಂತ. ವಸುದೇವನ ಮಗ, ಆದ್ದರಿಂದ ವಾಸುದೇವ ಅಂತ ಹೆಸರಿಟ್ಟರು. ಅವನಿಗೆ ಕೃಷ್ಣ ಹೆಸರಾಯಿತು. ಅದಕ್ಕಂದ್ರು ಕರ್ಷತೀತಿ ಕೃಷ್ಣ, ಜನರನ್ನು ಸಜ್ಜನರನ್ನು ಸಂಸಾರದಿಂದ ಸೆಳೆದು ಮೋಕ್ಷಕ್ಕೆ ಕರಕೊಂಡು ಹೋಗ್ತಾನಾದ್ದರಿಂದ ಭಗವಂತನಿಗೆ ಏನು ಹೆಸರು? ಕೃಷ್ಣ ಅಂತ ಹೆಸರು. ಸರಿ, ಕೃಷ್ಣ ನಾಮಕರಣ ಆಯಿತು. ನಂತರ ತನ್ನ ಲೀಲೆಗಳಿಂದ ಎಲ್ಲರಿಗೆ ಸಂತೋಷ ಕೊಡ್ತಾ ಇದ್ದಾನೆ ಭಗವಂತ. ಇನ್ನು ದೇವ ಮಗ್ಗಲಾಗಲಿಲ್ಲ, ಮಲಗೇ ಇದ್ದ. ಎಲ್ಲರೂ ಬಂದು ಚಪ್ಪಾಳೆ ತಟ್ಟಿದರೆ ತಾನು ಚಪ್ಪಾಳೆ ತಟ್ಟುತ್ತಾನೆ, ಕೈ ಬೀಸ್ತಾನೆ. ಅದನ್ನು ನೋಡಿ ದಾಸರಂದರು, ತೊಳನ್ನಾಡೈ ಮನ್ನಾರು ಕೃಷ್ಣ ತೊಳನ್ನಾಡೈ. ಹಾಗೆ ಆ ಕೃಷ್ಣ ಸ್ವಲ್ಪ ಮಗ್ಗಲಾದ, ಅಂಬೆಗಾಲಿಡಲಿಕ್ಕೆ ಶುರು ಮಾಡಿದ. ಅಂಬೆಗಾಲಿಡಲಿಕ್ಕೆ ಶುರು ಮಾಡಿದ ಕೂಡಲೇ ಮನೆಯಲ್ಲಿ ಎಲ್ಲ ಪದಾರ್ಥ ಅಟ್ಟಕ್ಕೆ ಹೋಗುತ್ತೆ, ಮೇಲಕ್ಕೆ ಹೋಗಿ. ಯಾಕೆ ಇವರೆಲ್ಲ ಕೈ ಹಾಕ್ತಾರೆ ಹುಡುಗರು ಅಂತ, ಕೆಳಗೆ ಯಾವುದೂ ಇಡಲ್ಲ. ಅಂಥ ಕಾಲಕ್ಕೆ ಕೃಷ್ಣ ಅಂಬೆಗಾಲಿಡತಾ ಸರಿ ನಾನು ಸ್ವಲ್ಪ ಹೊರಗೆ ಹೋಗ್ತೇನೆ ಅಂದ. ಬಲರಾಮನ ಜೊತೆಗೆ ಅಂಬೆಗಾಲಿಡತಾ ಹೊರಗೆ ಹೊರಟ, ಸಾಕಿ ಮನೆಯಲ್ಲಿದ್ದದ್ದು ಅಂತ. ಅದಕ್ಕಾಗಿ ನೂರಾರು ಕೂಸು ಕಾದಿತ್ತು. ಆ ಗೋಕುಲ ಅಂದರೆ ಚಿಕ್ಕದಲ್ಲ, ದೊಡ್ಡದು. ನಂದಗೋಪನಿಗೆ ಎಷ್ಟು ಆಕಳಿತ್ತು ಅಂದರು, ಅದು ಹೇಳ್ತಾರೆ 10 ಲಕ್ಷ ಆಕಳಿತ್ತಂತೆ. 10 ಲಕ್ಷ ಆಕಳು ಒಂದು ಕಡೆ ನೋಡಿದ್ದೀವ ನಾವು, ಜನ್ಮದಲ್ಲಿ ನೋಡಲಿಕ್ಕಿಲ್ಲ. ಅಂಥದ್ದು 10 ಲಕ್ಷ ಆಕಳು, ಒಂದೊಂದಕ್ಕೂ 10 ಕರು. ಎಷ್ಟಿರಬೇಕಪ್ಪ ಇದನ್ನು ಕಾಯಲಿಕ್ಕೆ? ಎಷ್ಟು ಜನ ಬೇಕು ಅವರಿಗೆಲ್ಲ? ಮತ್ತು ಹೆಂಡತಿ ಮಕ್ಕಳು, ಮೊಮ್ಮಕ್ಕಳು, ಅವರವರವರು ಎಲ್ಲ ಸರಿ ದೊಡ್ಡ ಟ್ರೂಪ್. ಅದರಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕಾದುಕೊಂಡಿದ್ದಾರೆ, ಇವರು ಯಾವಾಗ ಹೊರಗೆ ಬರ್ತಾರ, ನಾವು ಆಡಬೇಕು ಅಂತೇಳಿ. ಯಾರಿವರೆಲ್ಲ ದೇವತೆಗಳು ಕೃಷ್ಣನ ಜೊತೆಗೆ ಆಡಬೇಕು ಅಂತ ಅಪ್ಲಿಕೇಶನ್ ಹಾಕ್ಕೊಂಡು ಹುಟ್ಟಿದವರೆಲ್ಲ ಎಲ್ಲರೂ ಹೊರ ಬರ್ತಾ ಇದ್ದಾರೆ. ಕೃಷ್ಣ ರಾಮರು ಬಂದ ಕೂಡಲೇ ಅವರ ಜೊತೆಗೆ ಸೇರಿಕೊಂಡು ಎಲ್ಲ ಕಡೆ ಆಡುತ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲಿ ಆಡುತ್ತಾ ಇದ್ದಾರೆ? ಎಲ್ಲೆಲ್ಲಿ ಕೊಚ್ಚೆ ಇದೆ ಅಲ್ಲಿ ಆಡ್ತಾ ಇದ್ದಾರೆ, ಎಲ್ಲೆಲ್ಲಿ ನೀರು ನಿಂತಿದೆ ಅಲ್ಲಿ ಆಡ್ತಾ ಇದ್ದಾರೆ. ಮೈಯೆಲ್ಲ ಕೆಸರು, ಕೆಸರಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ. ಅಷ್ಟರೊಳಕ್ಕೆ ಅವರವರ ತಾಯಿಯಂದರೆಲ್ಲರೂ ಕೂಗಿ ಕರೆದರೆ ಓಡಿ ಬರ್ತಾ ಇದ್ದಾರೆ. ಆ ಬಂದರೆ ಕೃಷ್ಣನ ನೋಡುತ್ತಾಳೆ ಯಶೋಧಾದೇವಿ, ಮೈಯೆಲ್ಲ ಕೆಸರು, ಮೈ ಮುಖ ಮೈಯೆಲ್ಲ ಕೆಸರಾಗಿದೆ, ಆ ಕೆಸರಿಂದ ನೋಡಿದ ಕೃಷ್ಣನ್ ನೋಡಿ ಅಯ್ಯೋ ಅಂಥೇಳಿ ಮತ್ತೆ ಒಂದು ಕೊಡ ನೀರು ಹಾಕಿ ತೊಳೆದು ಹತ್ತಕ್ಕೆ ಹಾಗಲ್ಲ, ಹಾಗೆ ಕೆಸರು ಸಹಿತವಾಗಿ ಹತ್ತಿರ ಕರೀತಾ ಇದ್ದಾಳೆ, ಅಪ್ಪಿಕೊಳ್ತಾ ಇದ್ದಾಳೆ. ಆಕೆ ಮುಖ ಮೈಯೆಲ್ಲ ಕೆಸರಾಗ್ತಾ ಇದೆ. ಅವನಿಗೆ ಹಾಗೇ ಹಾಲನ್ನು ಕೊಡ್ತಾ ಇದ್ದಾಳೆ. ಆ ಹಾಲನ್ನು ಕೊಡುವಾಗ ಹೇಳುತ್ತಾರೆ, ಹಾಲು ಕುಡಿತಾ ಕುಡಿತಾ ಒಂದು ಕಣ್ಣಿಂದ ಈಕೆ ನೋಡ್ತಾ ಇದ್ದಾನಂತೆ. ಯಾಕೆ ಏನಾದ್ರು ಸಿಟ್ಟು ಮಾಡಿಕೊಂಡ್ಲ ಏನು, ನಾನು ಕೆಸರಲ್ಲಿ ಆಡಿದ್ದಕ್ಕೆ ಅಂತ ಒಂದು ಪಕ್ಕದಲ್ಲಿ ನೋಡುತ್ತಾ ಇದ್ದಾನಂತೆ, ಒಂದು ಪಕ್ಕದಲ್ಲಿ ಹಾಲು ಕುಡಿತಾ ಇದ್ದಾನಂತೆ. ಇದನ್ನೂ ವರ್ಣನೆ ಮಾಡುತ್ತಾರೆ ಅಷ್ಟು ಚೆನ್ನಾಗಿ ಮಾಡಿ. ತದನಂತರ ಆ ಅವನನ್ನು ನಂಬಿದ ಮಹಾತ್ಮರ ಶರೀರಕ್ಕೆ ಹತ್ತಿದ ಮಣ್ಣಿಗೆ ಬೆಲೆ ಇದೆ. ಹೌದಾ? ಮೃತ್ತಿಕಾ ವೃಂದಾವನ ಅಂತ ಪ್ರತಿಷ್ಠೆ ಮಾಡ್ತಾರೆ ರಾಯರದ್ದು ಎಲ್ಲರದ್ದು. ಹೌದಾ? ಅದು ಏನದು? ದೊಡ್ಡವರ ದೇವರನ್ನು ನಂಬಿದವರ ಶರೀರಕ್ಕೆ ಹತ್ತಿದ ಮಣ್ಣು, ಅದಕ್ಕೆಷ್ಟು ಬೆಲೆ ಕೊಡ್ತೀವಿ. ಮತ್ತೆ ಅವನಿಗೆ ಮಣ್ಣು ಹತ್ತಿದರೆ ಆ ಮಣ್ಣಿಗೆ ಎಷ್ಟು ಬೆಲೆ ಇದೆ ಅಂದರು. ಅದಕ್ಕೆ ಎಲ್ಲ ದೇವತೆಗಳು ಆಶ್ಚರ್ಯ ಪಡ್ತಾ ಇದ್ದಾರೆ. ಈ ದೇವರು ಕಾಣಿಸೋದೇ ಕಷ್ಟ, ಅಂಥ ಜೀವನ ಬಿಗದಪ್ಪಿಕೊಳ್ತಾಳಲ್ಲ, ಎಷ್ಟು ಚೆನ್ನಾಗಿದೆ ಮಾಡ್ತಾಳೆ, ಏನು ಪುಣ್ಯ ಮಾಡಿದಳು ಗೋಪಿ ಅಂತ ಹಾಡನ್ನೇ ಹೇಳಿಬಿಡ್ತಾರೆ. ಹೇಳ್ತಾರೆ, ಗಂಗಾ ಜನಕಗೆ ಗಡಿಗೆ ನೀರೆಳಂತೆ. ಹೌದು, ಈ ರೀತಿಯಲ್ಲಿ ಆ ಕೃಷ್ಣನ ನೋಡ್ತಾ ಇದ್ದಾಳೆ. ಸರಿ, ಕೃಷ್ಣ ಅಂಬೆಗಾಲಿಕ್ಕಿದವ ದೊಡ್ಡವನಾದ, ನಡೀಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ತಪ್ಪು ಹೆಜ್ಜೆ ಹಾಕಿ ನಡೀಲಿಕ್ಕೆ ಶುರು ಮಾಡ್ತಾನೆ. ತಪ್ಪು ಹೆಜ್ಜೆ ಹಾಕಿದಾಗೆಲ್ಲರೂ ಅಂದ್ರಂತೆ, ಜಗತ್ತನ್ನೇ ನಡೆಸುವ ನೀನು ತಪ್ಪು ಹೆಜ್ಜೆ ಹಾಕ್ತಿದೀಯೋ ಮಹಾರಾಯ. ನಂತರ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಮುಗಿದಾಯಿತು, ಎಲ್ಲ ಕಡೆ ಓಡಾಡೋದು ಓಡಾಡೋದು ಓಡಾಡೋದು. ತುಂಬ ಮಾಡಿದ ಕೆಲಸಗಳು. ಏನು ಮಾಡಿದ? ಸುತ್ತಿದ್ದ ಎಲ್ಲರ ಮನೆಗೆ ಹೋಗ್ತಾನೆ, ಅಲ್ಲಿ ಹಾಲು ಮೊಸರು ಬೆಣ್ಣೆ ತಿಂತಾನೆ, ಬೆಕ್ಕುಗಳಿಗೂ ಹಾಕ್ತಾನೆ, ಕೋತಿಗಳಿಗೂ ಹಾಕ್ತಾನೆ, ನಂತರ ತನ್ನವರಿಗೂ ಕೊಡ್ತಾನೆ, ಮಿಕ್ಕದ್ದಲ್ಲೇ ಚೆಲ್ಲಿಬಿಡ್ತಾನೆ ಹೋಗ್ತಾನೆ. ಇಷ್ಟು ಮಾತ್ರ ನಮ್ಗೆ ಗೊತ್ತು. ಅದರಲ್ಲಿ ಹೇಳ್ತಾರೆ, ಹಾಗೆ ಯಾರ ಮನೆಯಲ್ಲಿ ಮಾಡಿದ ಅಂದರೆ ಇವನಿಗೇನು ಕೊಡಬಾರದು ಅಂತ ಯಾರು ಬಚ್ಚಿಡ್ತಾರೋ ಅವರ ಮನೆಯಲ್ಲಿ ಹಾಗೆ ಮಾಡಿದ. ಕೆಲವರೆಲ್ಲ ಹಾಗಲ್ಲ, ಕೃಷ್ಣ ಬರ್ತಾನೆ ಅಂತ ಭಕ್ತಿಯಿಂದ ತೆಗೆದಿರ್ತಾ ಇದ್ರು, ಬರ್ತಾನೆ ಕೂಸು ಅಂತ. ಅದಕ್ಕೆ ಅವರ ಮನೆಯಲ್ಲಿ ತಿಂದು ತನ್ನವರಿಗೆ ಕೊಟ್ಟು ಅದನ್ನು ಬೆಳೆಸಿ ಹೋಗ್ತಿದ್ದ. ಅಂದರೆ ಅವರು ಎಷ್ಟು ಇಡ್ತಾ ಇದ್ರೋ ಹಾಲು ಮೊಸರು ಅದಕ್ಕೆ ಹತ್ತು ಪಟ್ಟು ಮಾಡಿ ಹೋಗ್ತಿದ್ದ. ಇದು ಕೃಷ್ಣ, ಅದು ಕೃಷ್ಣ. ಯಾರು ಇಟ್ಟಿಲ್ಲ, ಅವರಿಗೇನು ಉಣಿಸ್ತಾ ಇದ್ದಿಲ್ಲ, ಎಲ್ಲವನ್ನ ಚೆಲ್ಲಿ ಆದ ಮೇಲೆ ಗಡಿಗೆ ಒಡೆದು ಹೋಗ್ತಿದ್ದ. ಯಾಕೆ? ನನಗಿಲ್ಲದ್ದು ನಿಮಗಿಲ್ಲ, ನನಗೆ ಕೊಟ್ಟದ್ದೇ ನಿಮಗೆ ಉಳಿಯುತ್ತೆ, ನಾನು ಕೊಟ್ಟದ್ದೇ ನನಗೆ ಕೊಡದಿದ್ರೆ ನಿಮಗೇನು ಉಳಿಯಲ್ಲ ಅಂತ ತೋರಿಸಿಕೊಟ್ಟು ಹೋಗ್ತಾ ಇದ್ದಾನೆ. ನಂತರ ಎಲ್ಲರೂ ಬಂದು ದೂರು ಕೊಡ್ತಾ ಇದ್ದಾರೆ ಇವನ ಮೇಲೆ. ಯಾರಿಗೆ? ಯಶೋಧಾದೇವಿಗೆ. ಒಂದು ಪಕ್ಕದಲ್ಲಿ ಕೃಷ್ಣ ನಿಂತಿದ್ದಾನೆ, ಕೈ ಕಟ್ಟುಕೊಂಡು ನಿಂತಿದ್ದಾನೆ, ತಲೆ ತಗ್ಗಿಸಿದ್ದಾನೆ, ಕಣ್ಣು ಮಾತ್ರ ತಾಯಿ ಕಡೆ ನೋಡ್ತಾ ಇದ್ದಾನೆ, ಹೆದರಿದಂತೆ ಕಣ್ಣಿಟ್ಟಿದ್ದಾನೆ, ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಡತಾ ಇದ್ದಾನೆ, ಎಲ್ಲಿ ತಾಯಿ ಏನು ಮಾಡ್ತಾಳೋ ಅಂತ ನೋಡ್ತಾ ಇದ್ದಾನೆ. ಇಂಥ ಕೃಷ್ಣನನ್ನು ಕುಂತಿದೇವಿ ನೆನೆಯುತ್ತಾಳೆ. ಹೇ ಕೃಷ್ಣ, ನಿಮ್ಮಮ್ಮ ಬೆತ್ತ ಹಿಡ್ಕೊಂಡು ನಿನ್ನ ಹೊಡಿಲಿಕ್ಕೆ ಬಂದಾಗ ನೀನು ಎರಡೂ ಕೈ ಕಟ್ಕೊಂಡು ಆಕೆಯನ್ನೇ ನೋಡ್ತಾ ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಲ್ಲೋ, ಅದು ನೆನೆಸಿ ನಂಗೆ ಭಾಳ ಸಂತೋಷ ಆಗ್ತಾ ಇದೆ. ಅವಾಗ ಅಂದರು, ಅಲ್ಲಮ್ಮ ಆ ಸಮಯಕ್ಕೆ ನಾನು ನನ್ನ ಅಮ್ಮ ಇದ್ದು ನೀನೆಲ್ಲಿ ನೋಡಿದಿ, ನೀನೆಲ್ಲೋ ಇದ್ದಿ, ನನ್ನನ್ನೆಲ್ಲಿ ನೋಡಿದ್ದಿ? ಅದಕ್ಕಂದರು, ಅಲ್ಲಿ ಯಾರೂ ಇಲ್ಲದಿದ್ದರೂ ಯೋಗಿಗಳೆಲ್ಲ ತಮ್ಮ ಹೃದಯದಿಂದ ಧ್ಯಾನದಿಂದ ಕೃಷ್ಣನ ನೋಡ್ತಾ ಇದ್ದರು. ಅಂಥ ಯೋಗಿಗಳಲ್ಲಿ ವಿಶೇಷವಾದ ಮೂರ್ತಿಯೇ ಕುಂತಿ ಯೋಗಿನಿ, ಇದ್ದ ಕಡೆಯೇ ಧ್ಯಾನದಲ್ಲಿ ಕೃಷ್ಣನ ನೋಡುತ್ತಾ ಇದ್ದರು. ಅಂಥ ಅಪರೂಪದ ವ್ಯಕ್ತಿತ್ವ. ಸರಿ, ಕೃಷ್ಣ ನೋಡುತ್ತಾ ಇದ್ದಾನೆ, ಎಲ್ಲರೂ ದೂರು ಕೊಡ್ತಾ ಇದ್ದಾರೆ. ಇವ ನಮ್ಮ ಮನೆಗಳಿಗೆ ಬಂದು ಹಾಲು ಮೊಸರು ಎಲ್ಲ ಕದ್ದು 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 ತಿಂದು ಹೋಗ್ತಾ ಇದ್ದಾರೆ. ಎಂಥವನಿವ? ಯಶೋಧಾ ದೇವಿಯ ಮಡಿಲಲ್ಲಿ ಮಲಗಿದಾಗ ಒಮ್ಮೆ ಆಕಳಿಸಿದ. ಆಕಳಿಸಿದ್ರೆ ಅವನ ಬಾಯಿಯಲ್ಲೇ ಇಡೀ ಬ್ರಹ್ಮಾಂಡ ಕಾಣಿಸ್ತು. ಆಕೆ ಕಟ್ಟು ಬೆವರು ಹಾಕ್ತು. ಯಾರಪ್ಪ ಇವ ಹೀಗಿದ್ದಾನೆ ಅಂತ ಅಂದುಕೊಳ್ಳೋದ್ರೊಳಗೆ ಬಾಯಿ ಮುಚ್ಚಿದ, ನಕ್ಕ. ಮತ್ತು ಮೋಹ ಬಂತು, ಅಯ್ಯೋ ನನ್ನ ಮಗು ಅಂತ ಕರ್ಕೊಂಡು ಹೋದ್ರು. ಇಂಥ ಈಕೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಭಗವಂತ ತುಂಬ ಮಾಡಿದ್ದ. ಹಾಲು ಕುಡಿಯಲಿಕ್ಕೆ ಆಕೆ ಹತ್ರ ಬಂದ, ಹಾಲು ಕುಡಿತಿದ್ದ. ಹಾಲು ಕುಡಿಯೋ ಕಾಲಕ್ಕೆ ಎದುರಿಗೆ ಮೊಸರು ಗಡಿಗೆಗಳೆಲ್ಲ ಇದ್ದವು, ಹಾಲು ಕಾಸಲಿಕ್ಕಿಟ್ಟಿದ್ದು. ಹಾಲು ಕಾಸಲಿಕ್ಕಿಟ್ಟಿದ್ದು ಅದಕ್ಕೆ ಇವ ಅರ್ಧ ಕುಡಿಯೋದರೊಳಗೆ ಹಾಲು ಉಕ್ಕುತ್ತಾ ಇದೆ. ಅದಕ್ಕೆ ಇಳಿಸಿದ್ಲು, ಅದು ಇಳಿಸಲಿಕ್ಕೆ ಹೋದ್ಲು. ಇವ್ರು ಸಿಟ್ಟು ಬಂತು. ಅಲ್ಲ, ಅರ್ಧ ಕುಡಿದಿದ್ದೇನೆ, ನನ್ನ ಇಳಿಸಿ ಆಹಾರಿಗೆ ಹೋಗ್ತೀಯ ಅಂಥೇಳಿ ಮೊಸರು ಗಡಿಗೆಗೆ ಕಲ್ಲಾಕಿ ಹೊಡೆದ. ಮೊಸರೆಲ್ಲ ಹೋಯಿತು. ಆಮೇಲೆ ಒಳಗೆ ಹೋದ, ಬೆಣ್ಣೆ ತಿಂತಾ ಇದ್ದಾನೆ, ಬಚ್ಚಿಟ್ಕೊಂಡು ಎಲ್ಲಿ ಬರ್ತಾಳೋ ಅಂತ ನೋಡ್ತಾಳೆ. ಮೊಸರೆಲ್ಲ ಹೋಗ್ಬಿಟ್ಟಿದೆ, ಇವನೇ ಮಾಡಿದ್ದು ಅಂತ ಒಳಗೆ ಹೋಗ್ತಾಳೆ. ಅವನೇ ತಾನು ತಿಂದು ಬೆಕ್ಕುಗಳಿಗೆಲ್ಲ ಕೊಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಆಟ ಆಡ್ತಾ ಇದ್ದಾನೆ. ಅಂಥವ ಆಕೆಯ ಮಡಿಲಲ್ಲಿ ಒಂದು ಸಲ ಮಲಗಿದಾಗ ಭಾರವಾಗಿದ, ತುಂಬ ಭಾರ ಆದ. ಮಲಗಿಸಿ ಕಡೆಗೆ ಹೋದ ಕೂಡಲೇ ಸುಂಟರ ಗಾಳಿ ಬಂತು. ಸುಂಟರ ಗಾಳಿ ಬಂದು ಇವನ್ನ ಎಬ್ಬಿಸಿಕೊಂಡು ಹೋಗ್ಲಿಕ್ಕೆ ನೋಡುತ್ತಾ ಇದೆ. ಇವನು ಹಗೂರಾದ, ಎಬ್ಬಿಸ್ಕೊಂಡು ಹೋಯಿತು. ಎಲ್ಲರ ಕಣ್ಣಲ್ಲಿ ಮಣ್ಣು ನೋಡುತ್ತಾರೆ, ಕೂಸಿಲ್ಲ. ಹೋದವ ಹಿಚುಕಿದ, ಕೊಂದ, ಬೀಳಾಗಿ ತೃಣಾವರ್ತನನ್ನು ಸಂಹಾರ ಮಾಡಿದ ಕೃಷ್ಣ. ತೃಣಾವರ್ತ ಅಂದರೆ ಯಾರು? ನಮ್ಮಲ್ಲೇ ಇರ್ತಾನೆ. ಅವನ ಕೆಲಸ ಏನು? ಎದುರಿಗೆ ಕಾಣಿಸುವ ವ್ಯಕ್ತಿಗಳು ಹುಲ್ಲುಕ್ಕಿಂತ ಕಡಿಮೆಯಾಗಿ ಕಾಣಿಸ್ತಿರ್ತಾರೆ ನಮಗೆ. ನಾನೇ ದೊಡ್ಡವ, ಮಿಕ್ಕವರೆಲ್ಲ ವೇಸ್ಟ್ ಅಂತ ತಲೆಗೆ ಬಂತ. ತೃಣಾವರ್ತ ನಮ್ಮಲ್ಲಿ ಆಕ್ಟಿವೇಟ್ ಆಗಿದ್ದಾನೆ ಅಂತ ಅರ್ಥ. ನಾನೇ ದೊಡ್ಡವ, ನನಗೆ ಗೊತ್ತಿದ್ದೇ ಎಲ್ಲ ಗೊತ್ತಿದ್ದು, ಯಾರಿಗೆ ಗೊತ್ತಿಲ್ಲ, ನನ್ನಷ್ಟು ದೊಡ್ಡವರು ಯಾರೂ ಇಲ್ಲ ಅಂತ ಬುದ್ಧಿ ಬಂದರೆ ಎಸ್ ಆಯಿತು, ತೃಣಾವರ್ತ ಚೆನ್ನಾಗಿದ್ದಾನೆ ನಮ್ಮಲ್ಲಿ, ಅವನಿಗೆ ಪೋಷಣೆ ಆಗ್ತಾ ಇದೆ ಅಂತ ಅರ್ಥ. ಆ ರೀತಿಯಲ್ಲಿ ಕೃಷ್ಣ ದೈತ್ಯರನ್ನು ಕೊಲ್ತ ಇಲ್ಲಿ ಎಲ್ಲರೂ ದೂರು ಕೊಡಲಿಕ್ಕಿದ್ದಾಗ ಒಂದೊಂದನ್ನು ನೆನೆಯುತ್ತಾಳೆ. ಅವರೆಲ್ಲರೂ ದೂರು ಕೊಡ್ತಾ ಇದ್ದಾರೆ. ನಿನ್ನ ಮಗ ಬಂದು ನಮ್ಮ ಮನೆಯಲ್ಲಿ ಹಾಲು ಮೊಸರು ಕದ್ದು ತಿಂತಾ ಇದ್ದಾನೆ. ಫಸ್ಟ್ ಕಂಪ್ಲೇಂಟ್. ಅದಕ್ಕೆ ಕೃಷ್ಣನ ಕೇಳಿದ್ದು, ಏನೋ ಕದ್ದು ತಿಂದೀಯ? ಕೃಷ್ಣ ಅಂದ, ನಾನು ಕದ್ದಿಲ್ಲ ತಿಂದಿಲ್ಲ. ಹೌದೇನೋ, ಕದ್ದಿಲ್ಲ ತಿಂದಿಲ್ಲ ಅಂತೀಯ ಅಂದರೆ ನಂದೇ ಸೊತ್ತು ಬ್ರಹ್ಮಾಂಡದಲ್ಲಿ ಎಲ್ಲ, ನಂದು ನಾನು ತಗೊಂಡ್ರೆ ಕದ್ದೀವಿ ಅಂತಾರ? ಕದ್ದಿಲ್ಲ. ತಿಂದೀಯ? ನೈವೇದ್ಯಕ್ಕಿಟ್ಟರೆ ನಿಮ್ಮ ಪಾತ್ರೆ ಹಾಗೇ ಬರುತ್ತೆ. ನಾನೇನಾದ್ರು ತಿಂತಾ ಇದ್ದೀನ? ಇಲ್ಲಲ್ಲ, ನೈವೇದ್ಯ ಕಳಿಸಿರ್ತಾರೆ ಒಳಗೆ, ಹೊರಗೆ ಬಂದಾಗ ನೋಡಿ ಒಂದಗಳು ಕಮ್ಮಿ ಆಗಿರಲ್ಲ, ಎಲ್ಲ ಹಾಗೆ ಇರುತ್ತೆ. ಒಂದು ವೇಳೆ ಕಮ್ಮಿ ಆದರೆ ನಾವು ಅಷ್ಟಿಡಲ್ಲ ನೈವೇದ್ಯಕ್ಕೆ, ಚೂರೇ ಇಡ್ತೀವಿ, ಯಾಕೆ ತಿಂದು ಬಿಡುತ್ತಾನೆ. ಅದಕ್ಕೆ ದೇವ ಅಂದ, ಆ ಪದಾರ್ಥದೊಳಗಿರುವ ರಸ, ನನ್ನ ರೂಪ ನಾನು ತಗೊಂಡಿದ್ದೇನಷ್ಟೇ, ಪದಾರ್ಥ ತಿಂದಿಲ್ಲ. ಆದರೆ ಅಲ್ಲಿ ಕದ್ದ ಅಂತ ಹೆಸರು ಯಾಕೆ ಅಂದರು? ಅದು ಹೇಗೆ ಅಂದರೆ, ಈಗ ನೋಡಿ, ನೀವೇ ಮನೇಲಿದ್ದೀರ, ಯಾರೋ ಬಂದಿದ್ದಾರೆ ನಿಮ್ಮ ಮನೆಗೆ, ಅವರಿಗೆ ಒಂದು ರೂಮ್ ಕೊಟ್ಟಿದ್ದೀರ ಇರಲಿಕ್ಕೆ. ಆ ರೂಮಲ್ಲಿ ಅವರಿದ್ದಾರೆ. ಆ ರೂಮ್ ಯಾರ್ದು? ನಿಮ್ಮದೇ. ಆದರೆ ಅವ್ರಿಗೆ ಕೊಟ್ಟಿದ್ದೀರ ಸದ್ಯಕ್ಕೆ ಇರಲಿಕ್ಕೆ. ಆ ರೂಮಲ್ಲಿ ನೀವು ಹೋಗ್ಬೋದಾ ಇಲ್ವಾ? ಹೋಗಬಾರ್ದು. ಯಾಕೆ? ಅವರಿಗೆ ಸದ್ಯಕ್ಕೆ ಕೊಟ್ಟದ್ದಕ್ಕೆ ನಾವೇ ಹೋಗ್ಬಿಟ್ರೆ ನಮ್ಮದೇ ರೂಮು ಅಂದರೆ ಕದ್ದು ಬಂದಂತ ಆಗುತ್ತೆ. ಅದು ಕೃಷ್ಣ ಮಾಡಿದ್ದು. ಅವೊಂದೇ ವಸ್ತುವಾಗಿದ್ರು ಅವರಿಗೆ ಹೇಳದೆ ತನ್ನ ವಸ್ತುವನ್ನು ತಾನು ತಗೊಂಡದ್ದಕ್ಕೆ ಕದ್ದ ಅಂತ ಬಂತು. ಅದಕ್ಕಂದ್ರು ಯಾಕೆ ಕೃಷ್ಣ ಕದ್ದ? ಕದಿಯುವಂಥ ಸ್ಥಿತಿಯನ್ನು ಬಂತು ಕೃಷ್ಣನಿಗೆ. ಅದಕ್ಕಂದ್ರು ನೋಡಿ, ಮನೆಗಳಲ್ಲಿ ಸಾಮಾನ್ಯವಾಗಿ ಚೆನ್ನಾಗಿ ಹಾಲು ತಗೊಳ್ತೀರಾ? ಮನೆಗೆ ಬೇಕಾದಷ್ಟು ತಗೊಳ್ತಾ ಇರ್ತೀರ. ಹಾಲು ಮೊಸರು ಚೆನ್ನಾಗಿರುತ್ತೆ. ಇನ್ನು ಈ ಮನೆಯಲ್ಲಿ ಆಕಳು ಎಮ್ಮೆ ಕಟ್ಕೊಂಡಿರ್ತಾರೆ, ಮನೆಯಲ್ಲಿ ಸಮೃದ್ಧಿಯಾಗಿ ಹಾಲಿರುತ್ತೆ. ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ನಮಗೆ ಗೊತ್ತು. ಅಂದರೆ ನಮ್ಮ ಅಜ್ಜನ ಮನೆಗೆ ಹೋಗ್ತಾ ಇದ್ದೆ ಕೊನೆಗೊಂಡ ಅಂತ ವೇದವ್ಯಾಸತ್ತರ ಸನ್ನಿಧಾನದಲ್ಲಿ. ಅಲ್ಲಿಗೆ ಹೋದರೆ ಮನೆಯಲ್ಲಿ ತುಂಬ ಆಕಳಿತ್ತು, ಎಮ್ಮೆ ಎಲ್ಲ ಇತ್ತು. ಎಲ್ಲಿ ನೋಡಿದರೂ ಕಾಸಿದ ಹಾಲು ಮೊಸರು ಕೆನೆ. ನಾವ ಅದಕ್ಕಾಗಿ ಹೋಗ್ತಾ ಇದ್ವು. ಸಣ್ಣ ಕೈ ಇಜ್ಜಲಲ್ಲಿ ಕಾಸಿ ಕಾಸಿ ದಪ್ಪಕ್ಕೆ ಕೇಕ್ ಥರ ಕಟ್ತಾ ಇತ್ತು ಕೆನೆ. ಅದನ್ನು ತಿನ್ನಲಿಕ್ಕಾಗಿ ನಾವು ಸಿಟಿಯಿಂದ ಹೋಗ್ತಾ ಇದ್ವಿ ಹಾಳೆ ಬಂದಾಗ. ಆದರೆ ಅಲ್ಲೇ ನಮ್ಮ ಸೋದರ ಮಾವನ ಮಕ್ಕಳು ಎಲ್ಲ ಇರ್ತಾ ಇದ್ರು, ಅವರು ಅದರ ಕಡೆ ನೋಡ್ತಾನೆ ಇದ್ದಾರೆ. ಹುಳಿ ಮಜ್ಜಿಗೆ ಅದಿಟ್ಕೊಂಡು ಊಟ ಮಾಡ್ತಾ ಇದ್ರು. ನಾವು ಇದೇನು ಕರ್ಮ ಅಂದರೆ ಅದು ತಿಂದು ಸಾಕಾಗಿದೆ ನಮಗೆ, ಆ ಹಾಲು ಮೊಸರು ನೋಡಿ ವಾಕರಿಕೆ ಬರ್ತಾ ಇದೆ ನಮಗೆ ಯಾಕೆ ಅಂದರು. 10-15 ಆಕಳಿದ್ದವರಿಗೇನೆ ಆ ಹಾಲು ಮೊಸರು ನೋಡಿ ವಾಕರಿಕೆ ಬರ್ತಾ ಇದ್ದರೆ, 10 ಲಕ್ಷ ಆಕಳಿರುವಂಥ ಕೃಷ್ಣನಿಗೆ ಹಾಲು ಮೊಸರು ನೋಡಿ ವಾಕರಿಕೆ ಬರಲ್ಲ, ಮತ್ತು ಈ 10-15 ಆಕಳಿರುವಂಥ ಇವರ ಹತ್ರ ಹೋಗಿ ಯಾಕೆ ಕರೀತಾನೆ? ಕರೀತಾರ? ಇಲ್ಲ. ಮತ್ತೆ ಹೊಟ್ಟೆ ತುಂಬ ಹುಗ್ಗಿ ಅನ್ನ ತಿಂದ ಮೇಲೆ ಪಕ್ಕದವರು ಹುಗ್ಗಿ ಹಾಕ್ತಾ ಇದ್ರೆ ನೀವು ನೋಡ್ತೀರಾ? ನೋಡೋದೇ ಇಲ್ಲ. ಮತ್ತ್ಯಾಕೆ ಮಾಡಿದ ಅಂದರೆ ಇಷ್ಟೇ ರಹಸ್ಯ ಅಲ್ಲಿ. ಏನು ಅಂದರೆ ಹೇಳಿಬಿಡ್ತೇನೆ, ನೀವೇನಂದುಕೊಂಡ್ರು ಪರವಾಗಿಲ್ಲ. ಏನು ವಿಷಯ ಅಂದರೆ, ಒಬ್ಬರಿಂದ ಒಂದಗಳು ತಿಂದರು, ಒಬ್ಬರ ಮನೆಯಲ್ಲಿ ಊಟ ಮಾಡಿದರು, ದಾನ ತಗೊಂಡ್ರು, 1 ರೂಪಾಯಿ ತಗೊಂಡ್ರು, 10 ಕೋಟಿ ತಗೊಂಡ್ರು, ಅವರ ಪಾಪವೇ ಹರಿದು ಬರುತ್ತೆ. ಅನ್ನದ ಜೊತೆಗೆ ಅವರ ಪಾಪ, ದುಡ್ಡಿನ ಜೊತೆಗೆ ದಾನದ ಜೊತೆಗೆ ಅವರ ಪಾಪ ಹರಿದು ಬರುತ್ತೆ, ಸಂಶಯವೇ ಇಲ್ಲ. ತಿಂದ ಅನ್ನ ಜೀರ್ಣ ಆಗುತ್ತೆ, ತಂದ ದುಡ್ಡು ಪದಾರ್ಥ ಖರ್ಚಾಗುತ್ತೆ ಹೋಗುತ್ತೆ, ಪಾಪ ಮಾತ್ರ ಸ್ಟಾಕ್ ಇರುತ್ತೆ. ಅದು ಕಳ್ಕೊಂಬಲ್ಲ ನಾವು, ಬಂದಿದೆ ಅಂತ ಗೊತ್ತಿಲ್ಲ. ಅದು ಸ್ಟಾಕ್ ಆಗಿ 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 ಒಂದು ಸಲ ಹೊಳೆಯುತ್ತೆ. ಏನು ಕ್ಯಾನ್ಸರು, ಅದು ಇದು ಮತ್ತೊಂದು ಎಲ್ಲ ಬರ್ತಾ ಇರುತ್ತೆ. ಹೌದು, ಅದಕ್ಕೆ ಹಿಂದಿನವರು ಯಾರ ಮನೆಗೂ ಊಟಕ್ಕೆ ಹೋಗ್ತಾ ಇದ್ದಿಲ್ಲ, ಯಾರು ದುಡ್ಡು ಕೊಟ್ಟರು ತಗೊತಾ ಇದ್ದಿಲ್ಲ. ಯಾಕೆ? ಯಾವುದ್ರ ಹಿಂದೆ ಎಷ್ಟು ಪಾಪ ಇದೆಯೋ, ಏನೇನು ಮಾಡಿದ್ದಾರೋ. ಅದರಲ್ಲೂ ಹೇಳುತ್ತಾರೆ, ಅವರಾಗಿ ದಾನ ಕೊಟ್ಟರೆ ನಾವು ತಗೊಂಡ್ರೆ ಎಷ್ಟು ಪದಾರ್ಥವೋ ಅಷ್ಟೇ ಪಾಪ ನಮಗೆ, ನಾವಾಗಿ ಕೇಳಿದರೆ ಡಬಲ್ ಪಾಪ ಬರುತ್ತೆ. ಅವರದ್ದೇ ಡಬಲ್ ಪಾಪ ಸೇಮ್ ಪದಾರ್ಥಕ್ಕೆ. ಕೇಳದೆ ತಗೊಂಡ್ಬಿಟ್ರೆ 10 ಪಟ್ಟು ಪಾಪ ಬರುತ್ತೆ, 10 ಪಟ್ಟು ಪಾಪ ಬರುತ್ತೆ. ಅದಕ್ಕೆ ಕೃಷ್ಣ ಅಂದ, ಇವರ ತಲೆಯಲ್ಲಿ ಪಾಪ ತುಂಬಿದೆ, ಅದು ತೆಗಿಬೇಕಾದರೆ ನಾನಾಗಿ ಸುಮ್ಮನೆ ನಿಂತರೆ ಅವರೇ ತಂದು ಕೊಡ್ತಾರೆಲ್ಲ. ಯಾಕೆ? ಅವರ ರಾಜ ನಂದಗೋಪ, ನಂದಗೋಪನ ಮಗ ಅಂದರೆ ಎಲ್ಲರೂ ಕೊಡ್ತಾರೆ. ಅಷ್ಟು ಕೊಟ್ಟರೆ ಸ್ವಲ್ಪ ಪಾಪ ಹೋಗುತ್ತೆ, ನಾನಾಗಿ ಕೇಳಿದರೆ 2 ಪಟ್ಟು ಹೋಗುತ್ತೆ, ಕೇಳದೆ ತೆಗೆದರೆ 10 ಪಟ್ಟು ಹೋಗುತ್ತೆ. ಆ ಪಾಪ ತೆಗೆಯೋದು ಇವನು ಒಳಗೆ ಹೋಗಿ ತೋರುವುದು ಅವರ ಹೃದಯದಲ್ಲಿ. ಎಷ್ಟು ಅವರ ಜೊತೆಗೆ ಈ ಥರ ಮಾಡಿ 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 ಹೃದಯದಲ್ಲಿ ಸೇರಿದ್ದ ಅಂದರೆ ಅವರ ತಲೆ ದೇವರ ಕಡೆಗೆ ಎಷ್ಟಿತ್ತು. ಉದ್ಧವ ಹೇಳುತ್ತಾನೆ ಕೃಷ್ಣನಿಗೆ, ಎಲ್ಲರನ್ನ ನೋಡಲಿಕ್ಕೆ ಬಂದು ಗೋಪಿಕಾಸ್ತ್ರೀಯರನ್ನ ನೋಡಿ ಕೊನೆಗೆ ಹೇಳಿಬಿಡ್ತಾನೆ, ಕೃಷ್ಣ ಇನ್ನೊಂದು ಜನ್ಮ ಅಂತ ನನಗಿದ್ದರೆ ಗೋಪಿಕಾಸ್ತ್ರೀಯರು ಓಡಾಡುವ ಜಾಗದಲ್ಲಿ ಹುಲ್ಲಾಗಿ ಹುಟ್ಟಿಸೋ ಅಂತಹ ಭಕ್ತರಯ್ಯ. ಎಲ್ಲಿಂದ ಬಂತು ಭಕ್ತಿ? ಇವನು ಮಾಡಿದ ಚೇಷ್ಟೆಗಳಿಗೆ, ಅವರ ಜೊತೆಗೆ ಆಡಿ 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 ಅವರ ತಲೆಯಲ್ಲಿ ತಾನೇ ಕೂತು ಆನಂದ ಕೊಟ್ಟ, ಸಂತೋಷ ಕೊಟ್ಟ. ಒಬ್ಬೊಬ್ಬರು ದೂರು ಕೊಡ್ತಾ ಇದ್ರು, ಒಬ್ಬರಂದ್ರು ಕದ್ದು ತಿಂದ ಅಂತ, ಇನ್ನೊಬ್ಬರಂದ್ರು ಅಲ್ಲ ಇವನು ಮನೆಗೆ ಬರ್ತಾನೆ ಅಂತ ತಿಳಿದು ಮೇಲೆ ಕಟ್ಟಿದ್ವಿ ಯಾವುದು ಗಡಿಗೆ ಎಲ್ಲ. ಬಂದ ಉಲೂಖಲಾಗಿ ಒರಳು ಹಾಕ್ಕೊಂಡ, ಇವನಿಷ್ಟಿದ್ದಾನೆ ಆ ಒರಳು ತಳ್ಕೊಂಡು ಬರ್ತಾನೆ, ಅದರ ಮೇಲೆ ಪಾತ್ರೆ ಎಲ್ಲ ಹಾಕ್ತಾನೆ, ಅದರ ಮೇಲೆ ಏರುತ್ತಾನೆ, ಏರಿ ತಿಂದು ಬಿಡ್ತಾನೆ ಹೋಗ್ತಾನೆ, ಎಲ್ಲಿದಲ್ಲಿ ಮತ್ತೆ ಇಟ್ಟೋಗ್ತಾನೆ. ಮತ್ತೇನಿಲ್ಲ, ನೋಡಿದರೆ ಇವ್ ತಿನ್ನ ಅಂತ ಗೊತ್ತಾಗೋದಿಲ್ಲ, ಗಡಿಗೆ ಹಿಡಿದರೆ ಒಂದಿರಲ್ಲ ಅದರಾಗಿ. ಮತ್ತೆ ನೋಡಿದರೆ ಇವನ ಹತ್ತಿರ ಏನೋ ಇರಬಾರ್ದು ಅಂತ ಮಾಡಿದರೆ, ಏನೋ ಇರಬಾರ್ದು ಅಂದರೆ ತನ್ನವರನ್ನು ಕರೀತಾನೆ ಸ್ನೇಹಿತರನ್ನು, ಒಬ್ಬರ ಮೇಲೆ ಒಬ್ಬರನ್ನು ಬಗ್ಗಿಸ್ತಾನೆ, ಅಲ್ಲಿ ಮೇಯರಿ ತಿಂತಾನೆ. ಇನ್ನೊಬ್ಬ ಆಕೆ ಹೇಳ್ತಾಳೆ, ಅಲ್ಲ ನಾನು ನೋಡ್ತಾ ಇದ್ದೆ ಏನು ಮಾಡ್ತಾನೆ ಇವ, ಮೇಲೆ ಕಟ್ಟಿದ್ದೆ ಸುತ್ತು ಏನಿದ್ದಿಲ್ಲ ಏರಲಿಕ್ಕೆ, ಬಂದ ಗಿಡ್ಡು ಇಷ್ಟಿದ್ದಾನೆ ಇಷ್ಟುದ್ದ ಆದ, ತಿಂದ ಗಿಡ್ಡಾದ ಹೋದ. ನಿಮ್ಮ ಮಗನಿಗೆ ಮಂತ್ರಗಳನ್ನು ಬರುತ್ತಾ ಹೇಳ್ತಾರೆ. ಈ ವಿಷಯಗಳೆಲ್ಲ ರುಕ್ಮಿಣೀಶ ವಿಜಯದಲ್ಲಿ ವಿಸ್ತಾರ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಬಂದ ಅವನು ಹಿಡಿಬೇಕು ಅಂತ ನಾನು ಕಾಲಿಗೆ ಗೆಜ್ಜೆ ಎಲ್ಲ ಶಬ್ದ ಮಾಡುವುದೆಲ್ಲ ತೆಗೆದುಬಿಟ್ಟಿದ್ದೆ, ಬೆಕ್ಕಿನಂತೆ ನಾನು ಹೋಗ್ತಿದ್ದೆ ಅವನ ಹಿಂದೆ. ಅವನು ನನ್ನ ಕಡೆ ನೋಡಲೇ ಇಲ್ಲ, ಆ ಕಡೆ ತಿರುಗಿ ಬೆಣ್ಣೆ ತಿನ್ನುವ, ನೋಡೋದೇನೆ ಬಾ 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 ನಿನ್ಕೋಸ್ಕರ ನೋಡ್ತಾ ಇದ್ದೀನಿ ಅಂತ. ಬೆನ್ನಿಗೆ ನ ಕಣ್ಣಿದೆ ಅವನಿಗೆ, ಬೆನ್ನಿಗೆ ನೋಡ್ತಾನೆ. ಅದಕ್ಕೆ ಸರ್ವತಃ ಪಾಣಿಪಾದಾಭ್ಯ, ಅವನ ಎಲ್ಲ ಅವಯವಗಳು ಎಲ್ಲ ಅವಯವದ ಕೆಲಸ ಮಾಡುತ್ತೆ ಇದನ್ನು ತೋರ್ತಾ ಬಂದ. ಅಂದರೆ ಪ್ರಾಕ್ಟಿಕಲ್ ಸೆಷನ್ ಅವರಿಗೆ, ಏನು ವೇದದಲ್ಲಿ ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ಪಾಠದ ಥರ ತನ್ನಲ್ಲೇ ತೋರ್ತಾ ಹೋದ. ಅವರಿಗೆ ಮಾತಿಲ್ಲದ ಪಾಠ ಚೆನ್ನಾಗಿ ತೋರಿದ. ಈ ಥರ ಇನ್ನ ಕೆಲವರು ಇಟ್ಟರೆ ತಾನೇ ಇವನು ಬರ್ತಾನೆ, ಹಾಲು ಮೊಸರು ಅವರೇ ತಿಂದುಬಿಟ್ರು, ಎಲ್ಲ ಕುಡಿದುಬಿಟ್ಟು ಸ್ವಸ್ಥ ಮಲ್ಕೊಂಡ್ರು. ಅದಕ್ಕೆ ನೋಡಿದ, ಓಹೋ ನನಗೇ ಗಿಡಲ್ವಾ ನೀವು ಅಂತ ಹೇಳಿ ಹೇಳ್ತಾರೆ. ಯಾತಿ ಪ್ರಕೋಪ ಶೋಕ, ಅವರ ಮಕ್ಕಳು ಮಲ್ಕೊಂಡಿದ್ರೆ ಶಿವಟು ಬಿಟ್ಟು ಹೋಗ್ತಾ ಇದ್ದಾರೆ, ಅವರು ಅಳತಾ ಇದ್ದಾರೆ. ಕೊನೆಗೆ ಆಕಳುಗಳನ್ನು ಕರು ಬೇರೆ ಬೇರೆ ಕಟ್ಟಿರ್ತಾರೆ, ಒಟ್ಟಿಗೆ ಕಟ್ಟಿದ್ರೆ ಹಾಲಿರಲ್ಲ ಕುಡಿದು ಬಿಡುತ್ತೆ, ಅದಕ್ಕೆ ಆಕಳು ಬೇರೆ ಕರು ಬೇರೆ. ಇವರು ನನಗೇನು ಕೊಟ್ಟಿಲ್ಲ ಅಂತ ವತ್ಸಾನ್ ಮುಂಚನ್ ಅಸಮಯ ಕಾಲವಲ್ಲದ ಕಾಲದಲ್ಲಿ ಆ ಕರುವನ್ನು ಬಿಟ್ಬಿಡ್ತಾರಂತೆ. ಅದು ಹೋಗಿ ಹಾಲೆಲ್ಲ ಕುಡಿದ್ಬಿಟ್ಟು ಒಂದು ತೊಟ್ಟು ಹಾಲಿಲ್ದಂಗೆ ಮಾಡಿದರೆ ಕ್ರೋಶ ಸಂಜಾತ ಹಾಸ, ಅಯ್ಯೋ ಬಿಟ್ಟ ಅಂತ ಕೂಡ ಅನ್ನಾಗ್ತಾ ಇದ್ದಾರಂತೆ, ಹೋಗಿ ಹೋಗಿ ಅಂತೆ. ಆ ಥರ ವಿಶೇಷವಾಗಿ ಎಲ್ಲರ ಜೊತೆ ಆಟ ಆಡಿದ ಆ ಕೃಷ್ಣನ ಲೀಲೆಗಳನ್ನು ವಿಸ್ತಾರವಾಗಿ ಹೇಳ್ಕೊಂಡ. ಅದನಂತರ ಇವನು ಮನೆಗಿದ್ದರೆ ಕಾಟ ಜಾಸ್ತಿ ಆಯಿತು ಅಂತ ಕರುಗಳನ್ನು ಕಾಯಲಿಕ್ಕೆ ಕಳಿಸ್ತಾ ಇದ್ದ ಕರುಗಳನ್ನು. ಅಷ್ಟರೊಳಗೆ ಒಂದಾಯಿತು. ಏನದು ಅಂದರೆ, ಈ ಗೋಕುಲದಲ್ಲೇ ಇದ್ದರೆ ಕಂಸನ ಕಾಟ ಜಾಸ್ತಿ ಆಗಿದೆ ಅಂತ ವೃಂದಾವನಕ್ಕೆ ಹೊರಟು ಹೋಗ್ತಾ ಹೋಗುವಾಗ ಅದಕ್ಕೆ ಕೆಲವರು ಒಪ್ಪಿಲ್ಲ, ವೃಂದಾವನಕ್ಕೆ ನಾವು ಬರಲ್ಲ ಅಂತ ಸ್ಟ್ರೈಕ್ ಮಾಡಿದರು. ಅವರನ್ನು ಮೈಯಿಂದೇ ತೋಳಗಳು ಸೃಷ್ಟಿ ಮಾಡಿ ಹೆದರಿಸಿದ, ಹೆದರಿಸಿದರೆ ಆ ತೋಳಗಳಿಗೆಲ್ಲ ಶ್ರೀವತ್ಸ ಶಿಕ್ಷಣೆ ಇತ್ತಂತೆ. ಅಂಥ ತೋಳಗಳಿಂದ ಹೆದರಿಸಿದ, ಎಲ್ಲರೂ ಬರ್ತೀವಪ್ಪ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಭಾಗವತ ತುಂಬ ಸುಂದರ ಚೆನ್ನಾಗಿರುತ್ತೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಅದರಲ್ಲಿ ಕೈಲಾಗದವರು ಬಂಡಿಯಲ್ಲಿ ಹೋಗ್ತಾ ಇದ್ದಾರೆ, ಕೈಲಾಗುವವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ದನ, ಅದರ ಹಿಂದೆ ಇವರು, ಅದರ ಹಿಂದೆ ಸಾಮಾನು. ಆ ಸಾಮಾನು ಎಲ್ಲರ ಸುತ್ತು ಬಿಣ್ಣು ಬಿಲ್ಲು ಬಾಣ ಹಿಡ್ಕೊಂಡು ಎಲ್ಲರೂ. ಇವ್ರು ಹೋಗ್ತಾ ಇದ್ರೆ ಇವರು ಬೆಳೆಸಿಕೊಂಡ ಪಕ್ಷಿಗಳೆಲ್ಲ ಅವರ ತಲೆ ಮೇಲೆ ಕೂತ್ಕೊಂಡು ಹೋಗ್ತಾ ಇರುವಂತೆ. ಹಕ್ಕಿಗಳು ಎಲ್ಲ ಇವರು ಬೆಳೆಸ್ಕೊಂಡಿದ್ದೆಲ್ಲ ಆಕಳಗಳ ಮೇಲೆ ಇವರ ಮೇಲೆ ಕೂತ್ಕೊಂಡು ಹೋಗ್ತಾ ಇತ್ತು. ಅಲ್ಲೆಲ್ಲ ಬಿಸಿಲು ಜಾಸ್ತಿ, ಬಹಳ ಬಿಸಿಲು, ತಲೆ ಸುಡುತ್ತೆ ಕಾಲು ಸುಡುತ್ತೆ, ಕಾಲಿಗೆ ಚಪ್ಪಲೇ ಇಲ್ಲ, ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಆ ಬಂಡಿಯಲ್ಲಿ ಹಿಂದೆ ಕೂತಿದ್ದಾನೆ, ಹಿಂದೆ ಇವರಿಗೆ ಮುಖ ಮಾಡಿ ಕೂತಿದ್ದಾನೆ, ಮುಂದೆ ನಡೀತಾ ಇದೆ ರಿವರ್ಸ್ ಆಗಿ ಕೂತಿದ್ದಾನೆ, ಬರೋರಿಗೆಲ್ಲ ಕಾಣಿಸ್ತಾ ಇದ್ದಾನೆ. ಕಾಲು ಅಲ್ಲಾಡಿಸ್ತಾ ಬಲರಾಮ ಕೃಷ್ಣರು ಮುರಳಿ ಗಾನ ಮಾಡ್ತಾ ಇದ್ದಾರೆ. ಮಾಡ್ತಾ ಇದ್ರೆ ಎಲ್ಲರಿಗೆ ತಲೆ ತಂಪಾಗ್ತಾ ಇದೆ, ಕಾಲು ತಂಪಾಗ್ತಾ ಇದೆ, ಅದ್ಭುತವಾಗಿದೆ. ಅದಕ್ಕಂದ್ರೆ ಅರಣ್ಯಕಾಚಾರ್ಯರು ಗೊತ್ತಾ, ಮಾದನೂರು ಸ್ವಾಮಿಗಳು, ಅವರ ಚರಿತ್ರೆಯಲ್ಲಿ ಬರುತ್ತೆ. ಅವರು ತಮ್ಮ ಗುರುಗಳಾದ ವ್ಯಾಸ ತತ್ವಜ್ಞರ ಹತ್ರ ಓದಿದ್ರು. ಒಂದು ಸಲ ಊರಿಂದ ಊರಿಗೆ ಹೋಗ್ತಾ ಇದ್ದಾರೆ. ವ್ಯಾಸ ತತ್ವಜ್ಞರು ಗೃಹಸ್ಥಾಶ್ರಮದಲ್ಲಿದ್ದರು, ವೆಂಕಟರಾಮಾಚಾರ್ಯರು ಅಂತ, ಕುದುರೆ ಮೇಲೆ ಕೂತು ಹೋಗ್ತಾ ಇದ್ರು. ಹೋಗುವಾಗ ಇವರು ನಡ್ಕೊಂಡು ಬರ್ತಾ ಇದ್ದಾರೆ. ಅದು ನೋಡಿದರಂತೆ, ಅಯ್ಯೋ ಶಿಷ್ಯ ಕಾಲು ಸುಡುತ್ತೆ ಅಂಥೇಳಿ ಚಪ್ಪಲಿ ತೆಗೆದುಕೊಟ್ರಂತೆ. ಹಾಕ್ಕೊಳ್ಳೋ ಚಪ್ಪಲಿ ಹಾಕ್ಕೊಂಡು ಬಾ, ಕಾಲು ಸುಡುತ್ತೆ. ಸ್ವಲ್ಪ ಹೊತ್ತಾಯ್ತು ಅವ್ರ ಪಾಡಿಗೆ ಹೋಗ್ತಾರೆ, ನೋಡ್ತಾರೆ ಚಪ್ಪಲಿ ಹಾಕ್ಕೊಂಡಿಲ್ಲ, ತಲೆನೇ ಇಟ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೋ ಚಪ್ಪಲಿ ಹಾಕ್ಕೊಳ್ಳು ಅಂದ್ರೆ ಯಾಕೆ ಹೀಗೆ ಮಾಡಿದೀಯಾ ಸ್ವಾಮಿ, ನಿಮ್ಮ ಚಪ್ಪಲಿ ನಾನು ಹಾಕ್ಕೊಳ್ಳೋದು ಯಾಕೆ, ತಲೆ ಮೇಲೆ ಇಟ್ಕೊಂಡೆ ಮತ್ತೆ ಕಾಲು ಸುಡಲ್ಲ. ಇಲ್ಲ, ತಲೆ ಮೇಲೆ ಇಟ್ಟರೆ ಕಾಲು ತಂಪಾಯಿತು ಅಂದರು. ಅಂಥ ಗುರುಭಕ್ತಿ ಆ ಮಹಾನುಭಾವರಿಗೆ ಆ ರೀತಿಯಾಗಿರ್ತಕ್ಕಂಥ. ವಿಶೇಷವಾಗಿ ಇವರೆಲ್ಲರೂ ಹೋಗ್ತಾ ಇದ್ದರೆ ಅವರೆಲ್ಲರಿಗೂ ತಂಪಾಗುವಂತೆ ಮಾಡಿದ. ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯಲ್ಲೂ ಬರುತ್ತೆ, ಒಬ್ಬ ಶಿಷ್ಯ ಇದು ಜಗನ್ನಾಥದಾಸರು ರಾಯರ ಮೇಲೆ ಬರೆದಂಥ ದೊಡ್ಡ ಪದ, ಅವರ ಮಹಿಮೆಗಳ ವರ್ಣನೆ ಮಾಡುವ ಪದ. ಅದರಲ್ಲಿ ಬರೀತಾರೆ ಅವರು, ಗರ್ಭಿಣಿ ಸ್ತ್ರೀ ಶಿಷ್ಯನ ಹೆಂಡತಿ, ನಾನು ಗುರುಗಳ ಜೊತೆಗೆ ಬರ್ತೇನೆ ಯಾತ್ರೆ. ರಾಯರು ಬೇಡ ಅಂದ್ರಂತೆ, ಇಲ್ಲ ನಾನು ಬರ್ತೇನೆ. ಆಯ್ತಮ್ಮ, ಬರುವಾಗ ನಡ್ಕೊಂಡು ಬರೋದು. ನಡ್ಕೊಂಡು ಬರ್ತಾ ಇದ್ರೆ ಒಂದು ಜಾಗದಲ್ಲಿ ಬಿಸಿಲು, ಆವಾಗ ನೋವು ಶುರುವಾಯಿತು, ಹೆರಿಗೆ ನೋವು. ಎಲ್ಲಿ ಆಕೆನ ಮಲಗಿಸ್ಬೇಕು, ಎಲ್ಲಿ ಇದು ಮಾಡಬೇಕು? ಅದಕ್ಕೆ ರಾಯರು ನೋಡ್ಕೊತಾಯಿತು. ರಾಯರು ನೋಡಿದ್ರಂತೆ, ತಮ್ಮ ಶಾಟಿಯನ್ನು ಗಾಳಿಯಲ್ಲಿ ಹಾಕಿದ ಕೂಡಲೇ ಆಕೆ ಮೇಲೆ ಶಾಟಿಯೇ ಮೇಘತ್ತರ ನಿಂತು ಬಿಡ್ತು. ಅಲ್ಲೆಲ್ಲ ತಂಪು, ವಿಶೇಷವಾಗಿ ಅವರಿಗೆ ಅನುಗ್ರಹ ಆಯಿತು. ರಾಯರಿಗೆ ಮಹಿಮೆ ಇದ್ದರೆ ನಮ್ಮ ಸ್ವಾಮಿಗೆಷ್ಟಿರಬೇಕು. ಆ ರೀತಿಯಲ್ಲಿ ಎಲ್ಲರನ್ನ ಕರಕೊಂಡು ಹೋದರು. ಎಲ್ಲರೂ ತಮ್ಮ ತಮ್ಮ ಬಂಡಿಗಳನ್ನು ಅರ್ಧ ಚಂದ್ರಾಕಾರದಲ್ಲಿ ನಿಲ್ಲಿಸ್ತಾ ಇದ್ದಾರೆ, ಎಲ್ಲ ಮನೆಗಳು ಕಟ್ತಾ ಇದ್ದಾರೆ. ಇವರು ಹೇಳಿದರು, ನಿಮ್ಮ ಪಾಡ್ ನೀವು ಆಡ್ಕೊಳ್ರಿ ಅಂದರು. ಇವ್ರು ನೋಡಿದ್ರೆ ನಾವು ಆಡ್ಕೊಳ್ಳಿಕ್ಕೆ ಒಂದು ಪ್ಲೇಸ್ ಬೇಕಲ್ಲ, ನೋಡ್ಕೊಳ್ಳೋಣ ಅಂತೆಲ್ಲ ಬರ್ತಾ ಇದ್ದಾರೆ. ನೋಡ್ತಾರೆ, ದೊಡ್ಡ ವಟವೃಕ್ಷ ಬಹಳ ಚೆನ್ನಾಗಿದೆ. ಅದಕ್ಕಂದರು ವೃಂದಾವನ ಹೇಗಿತ್ತು ಅಂದರೆ ಎಲ್ಲಿ ನೋಡಿದರೂ ಹಸಿರು, ಅಷ್ಟು ಚೆನ್ನಾಗಿತ್ತಂತೆ. ಯಾಕೆ ಅಂದರೆ ದೇವತೆಗಳೇ ಗಿಡಗಳ ರೂಪದಲ್ಲಿ ಬೆಳೆದಿದ್ರು, ಹುಲ್ಲುಗಳಾಗಿ ಬೆಳೆದಿದ್ರು, ದುಂಬಿಗಳಾಗಿ ಬಂದಿದ್ರು. ಅವನ ಮುಟ್ಟಿದರೆ ಸಾಕು ಅಂತ ಆ ರೀತಿಯಲ್ಲಿ ಎಲ್ಲವೂ ಹಸಿರಾದಂಥ ವೃಂದಾವನಕ್ಕೆ ಬಂದರು. ಎಲ್ಲರೂ ಆಟ ಆಡ್ತಾ ಇದ್ದಾರೆ. ಸರಿ, ಇವರನ್ನು ಕರುಗಳನ್ನು ಕಾಯಲಿಕ್ಕೆ ಕಳಿಸಿಕೊಡ್ತಾ ಇದ್ದಾರೆ. ಕರುಗಳನ್ನು ಕಾಯಲಿಕ್ಕೆ ಕಳಿಸಿಕೊಟ್ಟಾಗ ಕೃಷ್ಣ ಕರುಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ, ಎಲ್ಲ ಮೇಯಿಸ್ತಾ ಇದ್ದಾನೆ. ಅದಕ್ಕಂದ್ರು ಕಾಗನ ವತ್ಸವ ಹರಿ ಕಾಗನ ಅಂತ